ಪರಮಾತ್ಮನಿಗೆ ಪಾದುಕೆಗಳು ಅಂತ ಸಮರ್ಪಣೆ ಮಾಡು. ಯಾಕೆ ಪಾದುಕೆಗಳು? ಯಾಕೆ ಅದನ್ನು ತುಳಿದು ಬಿಡು ಅಂತಷ್ಟೇ. ಈ ಪಾಪಕರ್ಮ ಆಗ್ತಾದದು ಪಾದಕ್ಕೆಯನ್ನು ಕಾಲಲ್ಲಿ ಹಾಕ್ಕೊಂಡು ತುಳಿತಾರ. ಆದ್ರಿಂದ ಹಾಗೆ ನಿನ್ನ ಪಾದುಕೆಗಳು ಅದನ್ನ ತುಳಿದು ಬಿಟ್ಟು ಆ ಪಾಪಕರ್ಮವನ್ನು ನಾಶ ಮಾಡುವಂತ ಪಾದುಕೆಗಳು. ಅನುಲೇಪವನು ಸತ್ಪುಣ್ಯ. ಇನ್ನ ನಾವೇನು ಹಚ್ಚಿಕೊತ್ತಾ ಇದ್ದೀವಿ, ಪುಣ್ಯ ಕರ್ಮಗಳು ಏನಿದ್ದಾವೆ ಅದೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಕ್ಕಂತಹ ಗಂಧ, ಸುಗಂಧೋಪೇತವಾಗಿರ್ತಕ್ಕಂತಹ ಗಂಧ. ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ತುಳಸಿ ಅಂತಕ್ಕಂತಹದ್ದು ಯಾವುದು? ಈ ತುಳಸಿ, ಈ ತುಳಸಿ ಬೇಕು. ಇಲ್ಲ ಅಂತಲ್ಲ, ಎಲ್ಲಾ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಕೊಳ್ಳದೋ ಹರಿ ಕೊಳ್ಳದು ಅಂತ ಹೇಳ್ತಾ ಇದ್ದಾರೆ ದಾಸರಾಗಿ. ಹಾಗಾದ್ರೆ ಯಾವ ತುಳಸಿ ನಿಜವಾದ ತುಳಸಿ ಯಾವುದು? ಶಾಸ್ತ್ರಾಲಾಪನವೇ. ಶಾಸ್ತ್ರ ಅಂದ್ಕೊಳ್ಳೇ ನಮಗೆ ಸದಾ ಈ ಪುಸ್ತಕಗಳನ್ನು ನೋಡ್ತಾ ಇರಬೇಕು, ಅದನ್ನೇ ಶಾಸ್ತ್ರಾಲಾಪನ ಅಂತ ಹೇಳ್ತೀವಿ. ಇರ್ಲಿ, ಅದು ಒಪ್ಪತ್ತೆ ತಪ್ಪೇನಲ್ಲ. ಆದ್ರೆ ನಿಜವಾದ ಶಾಸ್ತ್ರ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯ ಸೂತ್ರ ಭಾಷೆಯಲ್ಲಿ. ಮೊದಲನೇ ಅಧ್ಯಾಯ ಮೊದಲನೇ ಪಾದದೊಳಗೇನೆ ಶಾಸ್ತ್ರ ಅಂತರ್ಯಾಮಿ ಅಂತ ಅರ್ಥ ಮಾಡಿದ್ದಾರೆ. ಶಾಸ್ತ್ರ ದೃಷ್ಟ್ಯಾತ್ ಉಪದೇಶೋ ವಾಮದೇವತೆ ಅಂತಕ್ಕಂಥ ಮೂವತ್ತನೇ ಸೂತ್ರವೇನೆ. ನಿನ್ನ ಉಪದೇಶವನ್ನು ಮುಂದೆ ಶಾಸ್ತ್ರ ದೃಷ್ಟಿಯಿಂದ ಇರಲಿ. ಶಾಸ್ತ್ರ ದೃಷ್ಟಿ ಅಂದ್ರೆ ಏನು? ಅಂತರ್ಯಾಮಿ ವಿವಿಕ್ಷ ಅಂತ ಇರಲಿ. ಪರಮಾತ್ಮ ಜಗದ್ ವ್ಯಾಪಾರವೆಲ್ಲವನ್ನೂ ಕೊಡಲು ತಾನು ಅಂತರ್ಯಾಮಿಯಾಗಿ ಮಾಡ್ತಾ ಇದ್ದಾನೆ ಹೊತ್ತು ತಾನು ಹೊರಗೆ ಬಂದು ನದೇವ ಯಜ್ಞಮಾದಾಯ ರಕ್ಷಂತಿ ಪಶುಪಾಲವತೆ, ದನ ಕಾಯಿಯವರ ಹಾಗೆ ಕೋಲ್ಬಿಟ್ಟು ಜಗತ್ತನ್ನು ರಕ್ಷಣೆ ಮಾಡ್ತಾ ಇಲ್ಲ. ಎಲ್ಲರೂ ಅಂತರ್ಯಾಮಿಯಾಗಿ ತಾನು ಹೊಕ್ಕು ತಾನು ಜಗತ್ ಕಾರ್ಯ ಎಲ್ಲವನ್ನು ಮಾಡ್ತಾ ಇದ್ದೇನೆ. ಆದ್ರಿಂದ ಆ ರೀತಿಯಾದ ಅಂತರ್ಯಾಮಿತ್ವೇನ ಭಗವಂತನನ್ನು ತಿಳಿದುಕೊಂಡಾಗ ಮಾತ್ರ ಮಹಾತ್ಮ ಜ್ಞಾನ ಇಲ್ಲೋದಿಲ್ಲ. ಅದಕ್ಕೆ ಸಂಹಿತ್ ಶಾಸ್ತ್ರಂ ಪರಂಪದವಿಧಿ ಎಂದು ಆಚಾರ. ಯಾರು ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊತಾರೆ ಅವರು ಮೋಕ್ಷ. ನಾವೇನ್ ನೋಡ್ತಿ, ಯಾರು ಶಾಸ್ತ್ರಾಧ್ಯಯನ ಮಾಡ್ತಾರೆ ಅವರು ಮೋಕ್ಷ ಅನ್ಬಿಡ್ತೀವಿ. ಆದ್ರೆ ಹಾಗಲ್ಲ, ಶಾಸ್ತ್ರಾಧ್ಯಯನ ಮಾಡಿದ್ದಕ್ಕೆ ಶಾಸ್ತ್ರವನ್ನು ತಿಳ್ಕೊಂಡು ಅಂತರ್ಯಾಮಿಯಾದ ಸರ್ವರಲ್ಲಿ ಬಿಂಬನಾದ ಶ್ರೀಹರಿಯನ್ನು ತಿಳಿದುಕೊಂಡಾಗ ಆಗ ಶಾಸ್ತ್ರ ಅಧ್ಯಯನ ಮಾಡಿದ್ದು ಶಾಸ್ತ್ರ. ಹಾಗಲ್ಲ ಹೋದ್ರೆ ಒಂದು ಸೌಖ್ಯದ್ದಾಗಿ ಇಷ್ಟ ಪಠಂತಿ ವೇದ ಶಾಸ್ತ್ರಾಣಿ ಬೋಧಯಂತಿ ಪರಸ್ಪರಂ ನ ಜಾನಾತಿ ಪರಂತತ್ವ ಧರುವಿ ಪಾಪರ ಸುಮತ ಅಂತ ಹೇಳಿದ ಕೃಷ್ಣ ಗರುಡ ಪುರಾಣದಲ್ಲಿ. ಗರುಡ ನೋಡಿ, ವೇದಗಳನ್ನು ಓದ್ತಾರೆ, ಶಾಸ್ತ್ರಗಳನ್ನು ಓದ್ತಾರೆ, ಸದಾ ಇನ್ನೊಬ್ಬರಿಗೆ ಉಪದೇಶ ಮಾಡ್ತಿರ್ತಾರೆ, ಆದ್ರೆ ಅವರೇ ತತ್ವವನ್ನು ತಿಳ್ಕೊಂಬಲ್ಲ ಅಂಥೇಳಿ. ಅವ್ರ ಜೀವನ ಹಾಗೆ ಅಂದ್ರೆ ಸೌಟ್ ಇದ್ದಾಗೆ, ಸೌಟ್ ಅಡುಗೆ ಪ್ರಾರಂಭ ಮಾಡಿದಾಗಿಂದ ಬಳಸುವವರು ಅದರೊಳಗೆ ಇರ್ತದೆ. ಅದ್ರ ರುಚಿ ಯಾವ ಪದಾರ್ಥ ರುಚಿ ಅದು ಗೊತ್ತಿಲ್ಲ. ಅದು ಕೆಲಸ ಏನು? ಪಾತ್ರೆಯಿಂದ ತೆಗೆದು ಎದಿಗೆ ಹಾಕೋದು ಅಷ್ಟೇ ಕೆಲಸ. ಹಾಗೆ ಇವರು ಒಬ್ಬರ ಹತ್ರ ಓದ್ಬಿಡ್ತಾರೆ, ಇನ್ನೊಬ್ಬರಿಗೆ ಹೇಳಿಬಿಡ್ತಾರೆ, ಆದ್ರೆ ಅವ್ರಿಗೆ ಏನು ಉಳಿಯಲ್ಲ ಅಂತ ಕೃಷ್ಣ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಇದನ್ನು ಉಪದೇಶ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ಈ ತುಳಸಿ ಬೇಕು, ಬೇಕಿಲ್ಲ ಅಂತಲ್ಲ, ಅರ್ಥ ಇರಲಿಲ್ಲ ಬೇಡ. ಭಿಮ್ಮನಾದ ಶ್ರೀಹರಿಯನ್ನು ಕೊಂಡಾಡ್ತಕ್ಕಂಥದ್ದೇನದೆ ಅದೇ ತುಳಸಿ ಅನ್ಬಿಟ್ರೆ ಪರಮಾತ್ಮನಿಗೆ. ಸುಮನೋ ವೃತ್ತಿಗಳು ಸುಮನ, ಇನ್ನ ಸದ್ಬುದ್ಧಿ ಏನದೆ, ಮನಸ್ಸು ಸದ್ವಿಷಯಗಳಿಗೆ ಹೋಗ್ತಕ್ಕಂಥದ್ದೇನದೆ ಅದೇ ಹೂ ಪರಮಾತ್ಮನಿಗೆ. ಹೂ ಈ ಹೂ ಬೇಕೇ ಇಲ್ಲ, ಇವೆಲ್ಲ ಯಾಕೆ ಅಂದ್ರೆ ಇವತ್ತು ನಾವು ಏರಿಸ್ತಾ ಇರ್ತಕ್ಕಂಥದ್ದು ಅದೆಲ್ಲ ಅಸಾರ ಅಂತ ಹೇಳ್ತಾರೆ. ಮಲ್ಲಿಗೆ ಹೂ ಗಿಡದಿಂದ ಬಿಡಿಸಿದ ಮೇಲೆ ಎರಡು ಮುಹೂರ್ತದೊಳಗಾಗಿ ದೇವರಿಗೆ ಏರಿಸ್ಬೇಕು ಅಂತ, ಎರಡು ಮುಹೂರ್ತಗಳು ಆದ ಮೇಲೆ ಅದು ಅಸಾರವಾಗಿ ಹೋಗ್ತೀನಿ ಅಂತ ಹೇಳ್ತಾರೆ. ಪಾರಿಜಾತ ಗಿಡದಿಂದ ಕೆಳಗೆ ಬಿದ್ದ ಮೇಲೆ 24 ನಿಮಿಷದೊಳಗೆ ದೇವರಿಗೆ ಏರಿಸ್ಬೇಕು, ಇನ್ನು 1 ವರ್ಷದಲ್ಲಿ ಅದು ಅಸಾರ, ದೇವರು ಸ್ವೀಕಾರ ಮಾಡಲ್ಲ ಅಂತ ಹೇಳಿ. ಹೀಗೆ ಕರವೀರ ಮಹಾಗುಣಿ ಸಂಬಂಧ ಹೇಳಿದ್ದಾರೆ. ಈ ಕನಗಲು ಹೂವು ಏನಂತೇಳಿ ಅದು ಮಾತ್ರ 24 ಗಂಟೆ ಏರಿಸ್ಲಿಕ್ಕೆ ಬಂತು. ಇನ್ನು ಹೂಗಳ ಈ ರೀತಿ ನಾವು ತೇರಿಸ್ತಕ್ಕಂತಹ ಹೂಗಳು ಯಾವ ಶಾಸ್ತ್ರ ವಿಹಿತವಾಗಿದೆ? ಯಾಕೆ ಯಾವಾಗಲೂ ಬಿಡಿಸುತ್ತಾರೆ, ಬೇರೆ ನಿರ್ಗಂಧ ಕುಸುಮಗಳು ಯಾವಾಗ ಬಿಡಿಸುತ್ತಾರೋ ಗೊತ್ತಿಲ್ಲ. ಆದ್ರೆ ಆ ಹೂಗಳನ್ನ ಸಮರ್ಪಣೆ ಮಾಡಿ ಅದರಿಂದ ದೋಷ ಕಟ್ಕೊಂಬುದಕ್ಕಿಂತಲೂ ನೀನು ನಿನ್ನ ಮನಸ್ಸನ್ನ ಸದಾ ಸದ್ವಿಷಯಗಳಲ್ಲಿ ನೀನು ಪ್ರವೇಶ ಮಾಡಿಸ್ತಾ ಅದೇ ದೇವರ ಹೂವು. ಈ ಹೂ ತಗೊಂಡು ಏನ್ ಮಾಡ ಹಾಗೆ ಅಂತ ಯಾಕೆ ಏರಿಸ್ಬೇಕು? ನಾವು ಮುದುಕೊಂಬುದಕ್ಬೇಕಲ್ಲ, ದೇವರು ಸಮರ್ಪಣೆ ಆಗ್ತಕ್ಕಂಥ ಆತಿಗಿಲ್ಲ ಅಂತಲ್ಲ. ನಾವು ಉಪಯೋಗಿಸ್ಬೇಕಾದ ಸ್ವೀಕಾರ ಈಸಾರ ಅನರ್ಪಿತ ಒಂದು ಕಾಲಕ್ಕೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರವಾಗಿ ಅದಕ್ಕೆ ಸುಮನೋ ವೃತ್ತಿಗಳು ಸೋಮ ಕೋಪ ರೂಪವು. ಸಿಟ್ಟು ಬಂತು ಒಂದು ಬರಲ್ಲ ಅಂತಲ್ಲ, ಎಂತೋರಿಗೂ ಬಂದ್ಬಿಡುತ್ತೆ, ಅಪರೋಕ್ಷ ಜ್ಞಾನಿಗಳಿಗೂ ಬಂದು ಹೋಗ್ತದೆ ಸಿಟ್ಟು ಅಂತಕ್ಕಂಥವ್ರು. ಅದೇನೆ ಪರಮಾತ್ಮನ ರೂಪ ಅಂತ ಸಮರ್ಪಣೆ ಮಾಡು. ಈ ರೀತಿ ಭಕ್ತಿ ಭೂಷಣ ಪರಮಾತ್ಮನಿಗೆ ಆಭರಣಗಳು ಯಾವುದು? ಆತನಲ್ಲಿ ಭಕ್ತಿ ಸ್ನೇಹ ಏನಂದ್ರೆ ಅದೇ ಪರಮಾತ್ಮನಿಗೆ ಆಭರಣ. ಸ್ನೇಹವಿಲ್ಲದ ಇದು ಆ ಪೂಜೆ ತಗೊಂಡು ಏನು ಮಾಡಬೇಕು? ಸ್ನೇಹ ಇಲ್ಲ, ಆತನಿಂದ ಉಪಕಾರವಾಗ್ತದೆ ಎನ್ನುವ ಜ್ಞಾನವಿಲ್ಲ. ಪರಮಾತ್ಮನ ಉಪಕಾರ ಸ್ಮರಣ ಪೂರ್ವಕವಾಗಿ ಆತನಲ್ಲಿ ಸ್ನೇಹ ಮಾಡುವುದರಿಂದ ಅದೇ ಭಕ್ತಿ. ಉಪಕಾರ ಸ್ಮರಣೆ ಇಲ್ಲದ ಸ್ನೇಹ ಅಲ್ಲೇ ಅಲ್ಲ ಅಂತ. ಉಪಕಾರ ಸ್ಮರಣೆ ಇಲ್ಲದ ಸ್ನೇಹ ಯಾಕೆ ಅಂದ್ರೆ ಅವನು ಉಪಕಾರ ಸ್ಮರಣೆ ಮಾಡಿದರೇನೆ ಪರಮಾತ್ಮ ಹೆಚ್ಚು ಪ್ರೀತಿ ಅದನ್ನು ವಿಸ್ತಾರವಾಗಿ ಹೇಳಿದರು. ಉಪಕಾರ ಸ್ಮರಣೆ ಮಾಡದೇನೆ ನಾವು ಸ್ತೋತ್ರ ಮಾಡ್ತೀವಿ, ಇನ್ನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಪರಮಾತ್ಮ ಪ್ರೀತರಾಗಲ್ಲ ಅಂತ ಗೋಪಿಗೀತಾದಲ್ಲಿ ಗೋಪಿಕಾಸ್ತ್ರೀ ತಿಳಿಸಿ ಬಿಟ್ಟಿದ್ದಾರೆ. ಗೋಪಿಗೀತೆಯಲ್ಲಿ ಕೃಷ್ಣನ್ನು ಹೊಗಳಿದರು, ಅದೃಶ್ಯನಾಗಿದ್ದ ಕೃಷ್ಣ ಅದೃಶ್ಯನಾದಾಗ ಆಗ ಈ ಹುಡುಕಿದರೂ ಸಿಗಲಿಲ್ಲ. ಆಗ ಕೃಷ್ಣನ್ ಹೊಗಳಿದ್ರು, ಹೊಗಳು ಟೋಪಿ ಹಾಕ್ಬೇಕು, ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲ ಕೇರಿಸಿದರೆ ಅಂತ ಒಬ್ಬ ವಚನಕಾರ ಹೇಳಿದ್ದಾರೆ. ಹೊಗಳಿಕೆ ಎಂಬುದು ಹೊನ್ನಿನ ಶೂಲ ಅನ್ಬಿಟ್ಟು, ಶೂಲ ಕಬ್ಬಿಣದ್ದಾದ್ರೇನು ಬಂಗಾರದ್ದಾದ್ರೆ ಶೂಲ ಶೂಲನೇ. ಅಯ್ಯೋ ಪಾಪ ಬಂಗಾರ ಶೂಲ ಅಂತೇನು, ಏನು ನೋವೇನು ಕಡಿಮೆ ಆಗಲ್ಲ, ಎಲ್ಲ ನೋವು ಒಂದೇ. ಹಾಗೆ ಹೊಗಳಿಕೆ ಎಂದು ಒಂದು ಹೊನ್ನ ಶೂಲ, ಹಾಗೆ ಆ ಹೊಗಳಿ ಕೃಷ್ಣನು ಟೋಪಿ ಹಾಕ್ಬೇಕು ಅಂತ ತೋರಿದ್ರು. ಗೋಪಿಕಾಸ್ತರಿ ಹಾಕ್ಸ್ಕೊತಾನೆ, ನಾವಾದ್ರೂ ಹಾಕ್ಸೋ ಬಿಡ್ತೀವಿ, ಹೊಗಳು ಬಿಡ್ತು ಅಂದ್ರೆ ನಾವು ಬ್ಯಾನಿ ಕೇಳ್ಬಿಡ್ತೀವಿ ಬೆಳೆ ನೋಡಿದಾಗೆ. ಆದ್ರೆ ಭಗವಂತರು ಅದೇ ರೀತಿ ಟೋಪಿ ಹಾಕ್ಬೇಕು ಅಂತ ಜೈತಿ ಜಯದೀಕಂ ಜನ್ಮನಾರುಜ ಸಹಿತ ಇಂದಿರಾ ಸಾಧು ತಂತ್ರ ಹಿಂದೆ. ಏ ಕೃಷ್ಣ ಸುಮ್ಮನಿಲ್ಲ, ಕೃಷ್ಣ ಯಾರು ಕೇಳಬೇಕಾಗಿತ್ತು ನಂದ ಗೋಕುಲು, ನೀನು ಬಂದ ಮೇಲೆ ದಕ್ಷಿಣ ಸನ್ನಿಧಾನ ಬಂತು ಎತ್ತು ಸರ್ವ ಸಮೃದ್ಧಿ ಆಗದೆ ಯಾವುದು ಗೋಕುಲ. ಕೃಷ್ಣ ಸುಮ್ಮನಿಲ್ಲ, ಆಮೇಲೆ ಖದರಿಸಿದ್ರು. ಅಲ್ಲ ಕೃಷ್ಣ ನ್ಯಾಯವೇ ಇದು, ಪಚಿಸುತಾನ್ವಯ ಪ್ರಾತೃ ಬಾಂಧವಾ ರತಿ ವಿರಂಗತೆ ಕೆಚ್ಚುತಾರ್ದ, ನಾವೆಲ್ಲರೂ ಬಿಟ್ಟು ನೀನೇ ರತಿಯಿಂದ ನಂಬಿದೀವಿ, ಗಂಡ ಮಕ್ಕಳು ತಂದೆ ತಾಯಿ ಮಧ್ಯರಾತ್ರಿಯಲ್ಲಿ ನಾವು ಬಂದಿದ್ದೀವಿ, ಎಲ್ಲರೂ ಬಿಟ್ಟು ನೀನೇ ರತಿಯಿಂದ ನಂಬಿದೀವಿ, ಈ ರೀತಿಯ ವಂಚಕ ನಮ್ಮನ್ನು ನಂಬಿಸಿ ಈ ರೀತಿಯ ಕರ್ಕೊಂಡು ನಮ್ಮ ಮೋಸ ಮಾಡಬಹುದೇನು. ಅದಕ್ಕೂ ಜುಮ್ಮಂದಿನ ಕೃಷ್ಣ, ಯಾಕೆ ಅಂದ್ರೆ ನಾನು ನಿಮ್ಮನ್ನು ಕಟ್ಕೊಂಡು ಏನು ಮಾಡೇನು ಅಂದ ಕೃಷ್ಣ, ನನಗೆ ಲಕ್ಷ್ಮೀದೇವಿ ಅವಶ್ಯಕತೆ ಇಲ್ಲ, ಲಕ್ಷ್ಮೀದೇವಿಯಲ್ಲಿ ನನ್ನ ಸ್ತ್ರೀರೂಪವನ್ನಿಟ್ಟು ರಮಣ ಮಾಡ್ತಕ್ಕಂತಹ ಸ್ವರಮಣನಾದ ನಿಮ್ಮ ನಾನೇನು ಮಾಡಲಿ, ನಾನು ನಿಮ್ಮ ಅನುಗ್ರಹಕ್ಕೋಸ್ಕರವಾಗಿ ಅಟ್ಟೆ ಹೋಗ್ತು ನಿಮ್ಮಿಂದ ನನಗೇನಾಗಬೇಕಾದ್ದಿಲ್ಲ, ನೀವು ನಿಮ್ಮ ಕಾಮಾಪೇಕ್ಷೆಯಿಂದ ಬಂದ್ರೆ ಅದು ನನ್ನ ನೀವಂತೀರಿ ಅಂದ ಕೃಷ್ಣ ಅಂತಿಲ್ಲೇನು. ಆಗ ಒಂದು ಕೃಷ್ಣ ಕೇವಲ ಕಾಮಾಪೇಕ್ಷೆ ಅಲ್ಲ, ಸದಾ ನಿನ್ನ ಧ್ಯಾನ ಇತ್ತು ತುಟಿರ್ಯುಗಾಯತೆ ತ್ವಾಮ ಪಶ್ಯತ ಅಂತ ತಿಳ್ಕೊಂಡು ಹೇಳ್ತಾರೆ. ಸ್ಥಿರತಿನ ಅಂಕುರೈ ಸೀದತೀತಿನ ಕಲೀಲ ತಾಮನಃ ಕಾಂತ ಗಚ್ಚತಿನ. ಕೃಷ್ಣ ನೀನು ಬೆಳಗ್ಗೆ ಬರುವಾಗ ನಿನ್ ನೋಡ್ಬಿಡ್ತೀವಿ, ಒಂದು ಕ್ಷಣ ಕಣ್ಮುಚ್ಚಿಬಿಡ್ತೀವಿ, ನಿನ್ನ ನೋಡಿ ಕಣ್ಮುಚ್ಚಿಬಿಡ್ತೀವಿ, ಆಮೇಲೆ ಸಾಯಂಕಾಲ ಆಗೋದು ಒಂದೊಂದು ಕ್ಷಣವನ್ನು ಯುಗದಂತೆ ಕಳೀತಾ ಇದ್ದೀವಿ ಕೃಷ್ಣ. ಇನ್ನು ಸೂರ್ಯ ಮುಳುಗ್ತಾ ಇಲ್ಲ, ಕೃಷ್ಣ ಬರೋದು ಅಂತ ಸೂರ್ಯನ ಬೈತೀವಿ ನಾವು ಸದಾ. ಇನ್ನ ನೀನು ಅಡವಿಯಲ್ಲಿ ಓಡಾಡುವಾಗ ನಿನ್ನ ಮೃದುವಾದ ಪಾದಕ್ಕೆ ಎಲ್ಲಿ ಕಲ್ಲು ಮುಳುಗಿದ್ದು ಎಷ್ಟು ನೋಡ್ತದೋ ಮುಖ್ಯ, ಈ ರೀತಿಯ ಸದಾ ನಿನ್ನ ಧ್ಯಾನದಲ್ಲಿದ್ದೀವಿ ಕೃಷ್ಣ. ಕೇವಲ ಕಾಮಾಪೇಕ್ಷೆಯಿಂದ ಅಲ್ಗೋ ಆಮೇಲೆ ತಮ್ಮ ಧಾಕಿ ಬರಲ್ಲ. ಅಲ್ಲ ಕೃಷ್ಣ ನೀನೇ ರಕ್ಷಣೆ ಮಾಡಿದ್ರು ನಾವು ಎದ್ದು ಹೋಗ್ಬಿಟ್ಟೇವು, ನೀನು ಯಾಕೆ ನೀವು ಕೇಳಿದಾಗೆಲ್ಲ ಮಾಡ್ಲಿಕ್ಕೆ ನಾನು ನೀವು ಬಾಂಡ್ ಬರ್ಕೊಡ್ತೇನೆ ಅಂತ. ಹೌದು ಅಂದ್ರೆ ಗೋಪಿಕಾಸ್ತ್ರಿ ವಿಷ ಜಲಾಶಯ ಜ್ವಾಲ ರಾಕ್ಷಸ ದ್ವರ್ಷ ಮಾರುತ ದೈದ್ಯತಾನ ಹಿಂದೆ ಎಷ್ಟು ಬೇಗ ನಮ್ಮ ರಕ್ಷಣೆ ಮಾಡಿದ್ರು ಕೃಷ್ಣ. ವಿಷ ಜಲಾಶಯ ಗಾಳಿಯ ಮರುವಿನ ನೀರು ವಿಷಮಯವಾಗಿ ಗೋವುಗಳು ಗೋಪಾಲಕರು ಕುಡಿದು ಮೃತರಾದಾಗ ಅವನು ಬದುಕಿ ಆ ನೀರನ್ನೇ ಅವಸ್ಥೆ ಮದುವೆ ಮಾಡಿ. ವ್ಯಾಲರಾಕ್ಷಸ ಭೂತನ ಸಕಲಾಸುರ ದುರಾರಂತ ಹೆಚ್ಚು ಜನ ರಾಕ್ಷಸರು ಅವನ್ನೆಲ್ಲ ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ. ವಂಶ ಮಾರುತ ಇಂದ್ರದೇವರು ಕುಪಿತರಾಗಿ 7 ದಿವಸ ಪ್ರಳಯಕಾಲೀನವಾದ ಮಳೆ ಕರೆದು ಆಗ ರಕ್ಷಣೆ ಮಾಡಿ. ವೈದ್ಯುತಾನದಾತೆ ಈ ರೀತಿ ಇರ್ತಕ್ಕಂಥ ನಿನ್ನ ಮುನ್ನ ವೃಷಭಾಸ್ತರು ಬರ್ತೇನೆ ಹೀಗ ಇನ್ನು ಯಾವುದು ದಾವಾಗ್ನಿ ಹುಡ್ಕೋತ ಬಂತು ಆ ದಾವಾಗ್ನಿಯನ್ನು ಪಾರ್ ಮಾಡಿ ನಮ್ಮನ್ನು ಬದುಕಿಸ್ತಿ. ಇಷ್ಟು ರೀತಿಯಲ್ಲಿ ಉಪ್ಪಾರ ಮಾಡಿ ಈಗ ನೀನು ಉಪ್ಪಾರ ಮಾಡೋದನ್ನು ನಾವು ಎಲ್ಲಿ ಹೋಗಿ ಕೇಳು ಕೃಷ್ಣ. ಇದು ದೇವರನ್ನ ಒಂದು ಸಣ್ಣ ಕೂಸಿತ್ತು ಮುದ್ದಾಗಿತ್ತು, ಪಕ್ಕದ ಮನೆ ಕೂಸು ಬಂತು ಬರ್ತಿರಕ್ಕೆ ಯಜಮಾನ ಎತ್ಕೊಂಡ ಮುದ್ದಾಡ್ದ ಅದಕ್ಕೊಂದು ಬಿಸ್ಕತ್ತು ಚಾಕ್ಲೇಟು ಕೊಟ್ಟ ಅದೇನು ಮಾಡ್ತು ಎತ್ಕೊಂಡ ಅದನ್ನು ಮುದ್ದಾಡು ಕಲಿಷ್ಟ ಅದು ಮಾಡಲಿ ಬಂತು. ಮತ್ತೆ ಪಾಪ ಅದಕ್ಕೇನು ಬೇರೆ ಏನು ಬಿಸ್ಕತ್ತು ಚಾಕ್ಲೇಟ್ ಕೊಡ್ತಾರೆ ಅಂತ ಅಷ್ಟೇ ಹೊತ್ತು ಅದಕ್ಕಿನ್ನೇನು ಬೇರೆ ದುರ್ಭಾವನೆ ಇಲ್ಲ. ಮತ್ತೆ ಮಾರನೇ ದಿವಸ ಬಂತು, ಮಾರನೇ ದಿವಸನೂ ಕೊಟ್ಟ. ಈಗ ಒಂದು 3-4 ದಿವಸ ದಿನ ಬರ್ಲಿಕ್ಕೆ ಹಚ್ಚಾಗ ಒಂದು ದಿವಸ ಆ ಕೂಸಿನ ಹೊಡಿಲಕ್ಕೆ ಹೋದ ಇದೇ ಪೀಡೆ ದಿನ ಬರ್ಲಿಕ್ಕೆ ಹಚ್ಚಿ ಬಿಡ್ತು ಅಂತ ಆ ಹೆಂಡತಿ ಬೈದು. ಯಾಕೆ ಹೊಳಿತೀರಿ ನೀವು ಎಲ್ಲ ನೋಡ್ ಮತ್ತೆ ದಿನ ನೀವು ಕಲಿಸಿದ್ದು ಅದು ನೀವು ಕಲಿಸಿ ಈಗ ಅದನ್ನ ಅದೇನು ಬಿಸ್ಕತ್ತು ಚಾಕ್ಲೇಟ್ ಕೇಳಿ ಬಂದಿತ್ತ ನಿಮ್ಮ ಮನೆಗೆ ಅದಾಗ ಬಂದ ನೀವು ಮುದ್ದು ಬಂತು ಎತ್ಕೊಂಡ್ರಿ ಮುದ್ದಾಡಿದ್ರಿ ಬಿಸ್ಕತ್ತು ಕೊಟ್ರಿ ಪಾಪ ಬರ್ತಾರೆ ನೀವು ಕೊಡಬೇಕು ಅಷ್ಟೇ ಹೊತ್ತು ನೀವು ಕಲಿಸಿದ್ದು ನೀವು ಕೊಡಲೇಬೇಕು. ಹಾಗೆ ಪರಮಾತ್ಮನನ್ನ ಸ್ವಾಮಿ ಜನ್ಮ ಜನ್ಮದಲ್ಲಿ ಎಷ್ಟು ಉಪಕಾರ ಮಾಡಿ, ಸ್ವಾಮಿ ತಾಯಿಯ ಗರ್ಭದಲ್ಲಿ ಇರುವಾಗ ಎಷ್ಟು ರೀತಿಯಲ್ಲಿ ಉಪಕಾರ ಮಾಡಿ ನಾನು ಏನ್ ಮಾಡಿದ್ರಿ ಅಂತ ನಾವು ಪರಮಾತ್ಮನ ಪೂಜೆ ಬೇಕಿಲ್ಲ ನಮ್ಗೆ ಆತನ ಉಪಕಾರ ಸ್ಮರಣೆ ಮಾಡ್ತಾ ಹೋಗ್ಬಿಟ್ಟು ಸಾಕು. ಒಂದ್ರೆ ದೇವ ಸುಮಿತ ಲಕ್ಷ್ಮೀ ದೇವಿ ಬೈದು ನಮಗೆ ಉಪಕಾರ ಮಾಡಿಸ್ತಾರೆ. ಯಾಕೆ ಆ ಹೆಂಡತಿ ಹಾಗೆ ಆ ಗಂಡನ್ ಬೈದು ಆ ಬಿಸ್ಕತ್ ಕೊಡಿಸ್ತು ಹಾಗೆ ಲಕ್ಷ್ಮೀ ದೇವಿ ಕೊಡೋ ಏನ್ ಸ್ವಾಮಿ ಹೀಗೆ ಮಾಡ್ತೀರಿ ಅಂತ ಲಕ್ಷ್ಮೀ ದೇವಿ ರೆಕಮೆಂಡ್ ಮಾಡಾದ್ರು ನಮ್ಮನ್ನು ಉದ್ಧಾರ ಮಾಡ್ತೀವಿ. ಇದು ಬಿಟ್ಬಿಡ್ತೀವಿ ನಾವು ಅದಕ್ಕೋಸ್ಕರವಾಗಿ ಇಲ್ಲಿ ಏನಂದ್ರು భక్తి భూషణ. భక్తి అంటే మహాత్మజ్ఞాన పూర్వక అంత మహాత్మజ్ఞాన అంటే ఆతని ఉపకార స్మరణ పూర్వకవాగి నిర్నిమిత్తవాగి స్నేహ మాట్టకంతే అదే ఆతని ఆభరణ రేఖ. ನಾವು ಸುಮ್ಮನೆ ಆಭರಣ ತಗೊಂಡು ಏನ್ ಮಾಡೋಣ ದೇವರ ಹತ್ತಿಗೋಸ್ಕರ ಹೋಗಿ ಏನ್ ನಮ್ಗೇನ್ ಬಂಗಾರ ತೇರ್ ಬೇಕಿಲ್ಲ, ವಜ್ರ ತೇರ್ ಬೇಕಿಲ್ಲ, ಬೆಳ್ಳಿ ತೇರ್ ಬೇಕಿಲ್ಲ, ಅದು ತಗೊಂಡು ಏನ್ ಮಾಡೋಣ ಇಲ್ಲಿ ಇನ್ನ ಆಯ್ತಾ. ಸುಬುದ್ಧಿ ಛತ್ರವು ವ್ಯಾಪಿಸಿದ ಸದ್ಬುದ್ಧಿ ಛತ್ರವು, ಸದ್ಬುದ್ಧಿ ಅಂದ್ರೆ ಒಳ್ಳೆ ಬುದ್ಧಿ ಅಂತಕ್ಕಂಥದ್ದು ಅದು ಛತ್ರ. ಅದಕ್ಕೆ ಮುಂದೆ ಹೇಳ್ತಾ ಜಗನ್ನಾಥ ದಾಸರು, ಮನಸ್ಸು ಒಂಬೋದು ಒಂದು ಛತ್ರಿ ಅಂತ ದೇವರಿಗೆ. ಯಾಕೆಂದ್ರೆ ಮನಸ್ಸು ಎಲ್ಲೆಲ್ಲ ಹೋಗ್ತಿರ್ತದೆ, ಹೋಗ್ತಾ ಇರುವಾಗ ಎಳ್ಕೊಂಡು ಹೋಗೋದು ಯಾರು, ದೇವರೇ ಮನಸ್ಸು ಎಳ್ಕೊಂಡು ಹೋಗ್ತಕ್ಕಂಥವನು ಆ ಮನಸ್ಸು. ಸ್ವಾಮಿ ನಿಮ್ ಛತ್ರಿಯನ್ನು ಆ ಗೆಲ್ಲೋದ್ರೆ ಹಿಂದೆ ಇರ್ತದ್ರಿ ಮನಸ್ಸು ಅಂತಕ್ಕಂಥದ್ದು ಅಂದಾಗ ಪರಮಾತ್ಮನ ಪೂಜೆಗೆ ಎಷ್ಟು ಸುಲಭ. ಅದಕ್ಕೆ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ, ಸಮೀಚೀನವಾಗಿರ್ತಕ್ಕಂತಹ ಜ್ಞಾನ ಏನಿದೆ ಪರಮಾತ್ಮನ ಮಹಾತ್ಮ ಜ್ಞಾನ ಪೂರ್ವಕವಾಗಿರ್ತಕ್ಕಂಥದ್ದು ಜ್ಞಾನ ಏನಿದೆ ಅದೇನೇ ದೀಪ. ಇನ್ನ ಆರ್ತಿ ಗುಣ, ಆರಾರ್ತಿಗಳ ಗುಣಕಥನ, ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಕ್ಕಂಥದ್ದೇ ಅದೇನೆ ಆರ್ತಿ ಮಂಗಳಾರ್ತಿ ದೇವರಿಗೆ. ಇದೇನೆ ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಕ್ಕಂಥದ್ದು ಗುಣೋತ್ಕರ್ಷ ಜ್ಞಾತ ರೀತಿಯಲ್ಲಿ ಅದೇ ಪರಮಾತ್ಮನ ಮಂಗಳಾರ್ತಿ ಅಂತ. ಮನವಚನ ಕಾಯಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕ ವನರು ಹೆಚ್ಚಣ ದರ್ಪಿಸುತ್ತ ಮೋದಿಸುತ್ತ ನೀವು ಸತತ ಅನುಭವಕ್ಕೆ ತಂದುಕೋ. ಇದು ಬರೀ ಪುಸ್ತಕಾಗಿರಬಾರ್ದು, ಕೇಳಿದ್ದು ಒಳಗಾಗಬಾರ್ದು, ಅದು ಕೇಳಿ ಒಳಗೆ ರೆಕಾರ್ಡ್ ಮಾಡಿಕೊಂಡು ಅನುಭವಕ್ಕೆ ತಂದ್ಕೊಂಡು. ಅದಕ್ಕೆ ಅಂತ ವಿಜಯದಾಸು ಸ್ವಾನುಭವ ರಹಿತ ಹೀನ ಮಾನವನಿಂದು ನೀ ಬರೀ ಸುಮ್ಮನೆ ಓದದೊಳಗಾಗೈತೆ ಹೊತ್ತು ನಿನ್ನ ಹಣೆ ಭಾರ, ನಿನ್ನ ಅನುಭವಕ್ಕೆ ತಂದ್ಕೊಂಡಿಯ ಅಂದ್ಕೊಂಡಿಲ್ಲ. ಅದಕ್ಕೆ ಆಚಾರ್ಯ ಒಂದು ತಾತ್ಪರ್ಯ ಇದೆ, ನಿಜಾನುಭಾವ ವರ್ಜಿತ ಹರೇರ ಅನುಗ್ರಹ ವರ್ಜಿತ ಮಹಾಪ್ರಯತ್ನ ವರ್ಜಿತ ಜನಾನ ಜಗ್ಮದ್ಭುತಿ ಅಂತ ಆಚಾರ್ಯ ಹೇಳ್ತಾರೆ. ಅಲ್ಲಿ ನಾವು ನಿಜಾನುಭಾವಕ್ಕೆ ಕೊನೆಗೆ ಹಾಕ್ತೇವೆ, ಮಹಾಪ್ರಯತ್ನ ವರ್ಜಿತ ಮೊದಲು ಹಾಕ್ತೀವಿ ನಾವು. ಯಾಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಸಮರ್ಥನೆ ಮಾಡ್ತಿರ್ತೀವಲ್ಲ, ಅದನ್ನ ಸಮರ್ಥನೆ ಮಾಡುವುದಕ್ಕೆ ಆ ಶ್ಲೋಕವನ್ನೇ ಪಾಲಿತ ಮಾಡ್ತೀವಿ ನಾವು. ನಾವು ಯಾವ ಸ್ಥಿತಿ ಬಂದಿದ್ದೇವೆ ಅಂದ್ರೆ ನಮ್ಗೆ ಆಚಾರದ ಭಯವೂ ಇಲ್ಲ, ವೇದವ್ಯಾಸದೇವರು ಭಯವೂ ಇಲ್ಲ ನಮಗೆ. ನಾವೇನ್ ತಿಳ್ಕೊಂಡಿದ್ದೀವೋ ಅದನ್ನು ಸಮರ್ಥನೆ ಮಾಡುವುದು ಮುಖ್ಯ ಗುರಿ ಆಗುವಂತ. ಅದಕ್ಕೋಸ್ಕರವಾಗಿ ಈ ರೀತಿಯಂತ ಏನಂದ್ರೆ ಮನವಚನ ಕಾಯಕ ಪ್ರದಕ್ಷಿಣೆ. ಪ್ರದಕ್ಷಿಣೆ ನಾವು ಗುರಿಗೂ ಹೋಗ್ಬೇಕಾಯ್ತು, ಅದು ಹೋಗ್ಬಾರ್ದು ಅಂತಲ್ಲ ಅರ್ಥ, ಅದು ಹೋಗಿದ್ದಾಗಲಿಂದ ಬ್ಯಾಡ ಅನ್ಬಿಟ್ಟು ಮನಸ್ಸು ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ಬಿಡ್ತದೆ ಒಂದು ಕಡೆಗೆ ಎಲ್ಲೆಲ್ಲೋ. ಅದೇ ಸ್ವಾಮಿ ನಿಮ್ಮ ಪ್ರದಕ್ಷಿಣೆ, ಮನಸ್ಸು ಎಲ್ಲೆಲ್ಲೂ ಹೋಗುವಂತ ಮಾನಸಿಕವಾದ ಪ್ರದಕ್ಷಿಣೆ. ವಚನ ಕಾಯಕ ಪ್ರದಕ್ಷಿಣೆ, ಇನ್ನು ಮಾತು ಬೇಕಾದಷ್ಟು ಆಡ್ತಿರ್ತೀವಿ, ಆಡ್ತಾ ಇರುವಾಗ ನಾವು ಎಲ್ಲಿ ಬಂದರೂ ಪರಮಾತ್ಮರಿಂದ ಪ್ರಾರಂಭ ಮಾಡಿಕೊಂಡು ಪರಮಾತ್ಮನಿಗೆ ತಂದು ನಿಲ್ಲಿಸಬೇಕು ಗುಣಗಳನ್ನು ಕೊಂಡಾಡ್ತಿಕ್ಕೆ, ಅದು ವಾಚಿಕ ಪ್ರದಕ್ಷಿಣೆ. ಅದು ಕಾಯಕ ಪ್ರದಕ್ಷಿಣೆ, ಕಾಯಕ ಪ್ರದಕ್ಷಿಣೆ ಗುರಿಗೆ ಹೋಗಬೇಕು ಅಂತ ಏನು ನಿಯಮವಿಲ್ಲ. ನಾವೇ ನಮ್ಮ ಲೌಕಿಕ ವ್ಯವಹಾರಗಳಿಗೋಸ್ಕರವಾಗಿ, ನಮ್ಮ ಮನೆತನದ ವ್ಯವಹಾರಗಳಿಗೋಸ್ಕರವಾಗಿ ನಾವು ಹೊರಗಡೆಗೆ ಅಂಗಡಿಗೆ ಶಾಪಿಂಗು ಆಫೀಸು ಹೋಗ್ತೇವೆ, ಇದೇ ಪ್ರದಕ್ಷಿಣೆಯನ್ನು ದೇವರು ಒಪ್ಪಿರ್ತಾನೆ. ಎಂಥ ಗತಿಗೆಟ್ಟವ್ರಿ ನಿಮ್ಮ ದೇವರು, ಅವ್ರಿಗೇನು ಯಾರು ಪೂಜೆ ಮಾಡೋರಿಲ್ಲ ಅಂತ ಕಾಣಿಸ್ತದೆ, ಅದಕ್ಕೆ ನೀನು ಹಾಗನ್ನ ಮಾಡಯ್ಯ ನಾನು ನೀನು ಒಲಿತೆ ಅಂತ ನನಗೆ ಆಗಲ್ಲ. ಅವರಲ್ಲ ನಾವು ಕಂಡು ಇಷ್ಟು ಸುಲಭವಾಗಿ ನನ್ನನ್ನು ಪ್ರೀತಿ ಬಳಸ್ಬಹುದು ಅಂತ ಹೇಳಿದ್ರು ನಾವು ನಂಬುತ್ತಾ ಇಲ್ಲ ನಮ್ಗೆ ಎಂಥ ಬಂಡತನವಿದೆ. ಅದಕ್ಕೋಸ್ಕರವಾಗಿ ಮನವಂಚನ ಕಾಯಕ ಪ್ರದಕ್ಷಿಣೆ ಅನುದಿನದಿ ಸರ್ವತ್ರ ವ್ಯಾಪಕ ವನರು ಹೆಚ್ಚಳ ಅರ್ಪಿಸುತ್ತ ಮೋದಿಸುತ್ತ ದಿವಸ. ಹೌದು ದೇವರು ಇಲ್ಲಲ್ಲ ಪ್ರದಕ್ಷಿಣೆ ತರಲಿಕ್ಕೆ ಅಂತ, ಯಾಕೆ ದೇವರು ಎಲ್ಲಿಲ್ಲ ಸರ್ವತ್ರ ವ್ಯಾಪ್ತರಾಗಿದ್ದಾರೆ, ಅವನು ಹಿಂದೆ ಇದ್ದ ಜಾಗವೇ ಇಲ್ಲ, ಎಲ್ಲ ಕಡೆಗೆ ವ್ಯಾಪ್ತರಾಗಿದ್ದಾರೆ. ನೀನು ಹೇಗೆ ಹೋದ್ರೂ ಅವನ ಪ್ರದಕ್ಷಿಣೆ ಆಗಿ, ಹೇಗೆ ಹೋದ್ರೂ ಮನಸ್ಸಿನಿಂದ ವಾಕ್ಯನಿಂದ ದೇಹದಿಂದ ಪ್ರದಕ್ಷಿಣೆ ಇರ್ತಕ್ಕಂಥದ್ದು. ಈ ರೀತಿ ಸರ್ವತ್ರ ವ್ಯಾಪಕ ವನರ್ವೇಕ್ಷಣ ಘಟ್ಟಿಸುತ್ತ ಮೋದಿಸುದಲ್ಲಿ ಸತತ ಸಂತೋಷ ಪಡ್ತಾ ಇರು ಅನುಭವಕ್ಕೆ ತಂದುಕೋ. ಇದು ಅನುಭವಕ್ಕೆ ಬರಬೇಕು, ಅನುಭವಕ್ಕೆ ಅಂದ್ರೆ ಅನುಸಂಧಾನಕ್ಕೆ ಇಳಿದುಕೊಡ್ಬೇಕು. ಅನುಪಾಸಿತ ಭಗವದ್ಜ್ಞಾನ ಜ್ಞಾನಾಭಾವೇ ಕಾರಣ ಅಂತ ಹೇಳಿದರು. ನಮ್ಮ ಉಪಾಸನೆಗೆ ಬರದೇ ಇರ್ತಕ್ಕಂತಹ ಜ್ಞಾನ ಜ್ಞಾನದ ಅಭಾವಕ್ಕೆ ಕಾರಣ. ಅದು ನಿಜನೇ, ನಾವು ಘಟ್ ಮಾಡಿಕೊಂಡ್ವಿ, ಘಟ್ ಮಾಡಿಕೊಂಡು ಕೈ ಬಿಟ್ಟು ಅದು ಅದು ಮತ್ತೆ ಹೋಗ್ತದೆ. ಘಟ್ ಮಾಡಿಕೊಂಡಿದ್ದು ದಿನ ಒಂದ್ಸಲ ಎರಡು ಸಲ ಹೇಳ್ಕೊತಾ ಇದ್ರೆ ಮರೆಯಲ್ಲ, ಘಟ್ ಮಾಡಿಕೊಂಡು ಆ ಕೈ ಬಿಟ್ಬಿಟ್ಟೆ ಮತ್ತೆ ಹೋಗ್ತದೆ. ಹಾಗೆ ನಾವು ಒಟ್ಟೆ ವಿಷಯ ತಿಳ್ಕೊಂಡ್ವಿ, ಅನುಸಂಧಾನಕ್ಕೆ ಬಂದ್ರು, ಒಂದು ಎರಡು ಎಲ್ಲ ಬರಲ್ಲ, ಎಲ್ಲ ಬರ್ತೀನಿ ಅಂತ ಹೇಳಿಕ ಒಂದು ತಪ್ಪಲ್ಲ, ಅದು ಬರ್ಲಿಕ್ಕೆ ಆಗಲ್ಲ. ಒಂದೇ ಬಂದಂತೀವಿ ಇವೆಲ್ಲರಿಗೂ ಪ್ರಾರಂಭದಿಂದ ಇವತ್ತೇನು ಹೇಳಿದ್ರು ಗೋಳಕವು ರಮಾರಮಣನ್ನು ಇದಾದೇ ಇರು, ಅದೊಂದು ಇಟ್ಕೊಂಡು ಸಾಕು, ಹೆಚ್ಚಿನ ನಮಗೆ ಹೆಚ್ಚಿರೂ ಬೇಕಿಲ್ಲ, ಒಂದೊಂದು ಜನ್ಮದಲ್ಲಿ ಒಂದು ಹಿಡ್ಕೊಂಡು ಸಾಕು. ಅದಕ್ಕೆ ಪುರಂದಾಸರಂದು ಸ್ನಾನ ಒಂದೇ ಸಾಲದೆ, ಒಂದು ಜನ್ಮ ಒಂದೇ ಸಾಕು ಅಂದ್ರೆ ಪುರಂದದಾಸರು. ಜಲದಭಿಮಾನಿ ದೇವತೆ ಅತಿಳಿದು ಮೂಲ ಮೂರುತಿ ಬಿಂಬನಭಿಷೇಕವೆಂದರೆ ಸ್ನಾನ ಒಂದೇ ಸಾಲದೆ. ಹಾಗೆ ಒಂದೊಂದು ಜನದಲ್ಲಿ ಒಂದು ಇಟ್ಕೊಂಡು ಇನ್ನೊಂದು ಬಂತು ಮಾಡಿ ತಪ್ಪೇನಿಲ್ಲ, ಒಂದೇ ಮಾಡಬೇಕು ಅಂತ ನೀವಲ್ಲ, ಒಂದು ಎರಡು ನಾಲ್ಕು ಹತ್ತು. ಈಗ ಈ ಬೆಳಗ್ಗೆ ಗೋಳಕಗಳು ರಮಾರಮಣ ನಿಜಾಲಿಯು ಆ ಕ್ಷಣ ಸ್ವಾಮಿ ಇವೆಲ್ಲವೂ ನಿನ್ನ ಪ್ರತಿಮೆಗಳು, ನಿನ್ನ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು, ಆದ್ದರಿಂದ ಇದರಿಂದ ನಿನಗೆ ಅಭಿಷೇಕ. ಏನು ಗೊತ್ತು ನಮ್ಮದು ಹೀಗೆ ಮನಃಪೂರ್ವಕವಾಗಿ ಮನಃಪೂರ್ವಕವಾಗುವ ಶಾಗು ಅಂತ ಹೋದ್ರೆ ಉಗುಳ್ತಾ ಉಗುಳ್ತಾ ರೋಗ, ಉಗುಳ್ತಾ ಉಗುಳ್ತಾ ರಾಗ ಅಂದಾಗೆ ಆಗ ತಾನಾಗಿ ಬರುತ್ತೆ. ಹಾಗೆ ರಾಗದ ಮಾತಿ ಇದೊಂದು ಜೋಕ್ ಅಂತ ತಿಳ್ಕೊಂಬಿಟ್ಟಿ. ಅದಕ್ಕೆ ಅಂದ್ರೆ ಜಗನ್ನಾಥ ದಾಸು ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗೆ ಇದು ಮುಖ್ಯ ಅಂತೇಳಿ, ಎಲ್ಲಾದಕ್ಕಿಂತ ಇದು ಮುಖ್ಯ ಸಾಧನೆ ಎಂದು ಪಾಮರ ಮನುಜರಿಗೆ ಕೇಳಿದರೆ ತಿಳಿಯದು ಬುಧನಿಗನ್ನದೆ. ಇದು ಜ್ಞಾನಿಗಳಿಗೆ ಜ್ಞಾನಿಗಳಿಗೆ ಮಾತ್ರ ಅರ್ಥವಾಗ್ತದೆ, ಉಳಿಕೆಯವರಿಗೆ ಅರ್ಥವಾಗ್ತೇನೆ ಪಾಮರು. ಯಾಕೆಂದ್ರೆ ಅವರೆಲ್ಲ ಕೇವಲ ವೇದದ ಆಪಾತದ ಕಾಣ್ತಕ್ಕಂತಹ ಕರ್ಮದಲ್ಲೇ ಆಸಕ್ತರಾಗಿರ್ತಾರಾದ್ರಿಂದ ಅವರಿಗೆ ಇದು ಹಿಡಿಸೋದಿಲ್ಲ, ಅವರಿಗೆ ಇದು ಹಿಡಿಸೋದಿಲ್ಲ. ಅದಕ್ಕೋಸ್ಕರ ಅದು ತೆರೆಯುತ್ತರು ಅಂತ ಹೇಳ್ತಾರೆ, ಇಷ್ಟ ಅವ್ರಿಗೆ ಮೋಕ್ಷ ಆಗುದಿಲ್ಲ ಅಂತ ಹೇಳಿ ವೇದದ ಆಪಾತದ ಅರ್ಥವನ್ನೇ ತೆಗೆದುಕೊಂಡು ಅದರಲ್ಲೇ ಆಸಕ್ತರಾಗಿ ಫಲಾಪೇಕ್ಷಿಂದಿರ್ತಕ್ಕಂಥವರನ್ನು ತೆರೆಯಿದ್ದರು, ಅವ್ರಿಗೆ ಮೋಕ್ಷ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ
ವೇದವಾದರತಃ
ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದು ಇವರ ಪಾದ ನಂಬದೆ. ಬುಧರಂತ ಹಾಕ್ಬಿಟ್ಟಲ್ಲ ಇವರ ಪಾದ ನಂಬದೆ ಅಂತ ತಿಳ್ಕೊಂಡು ಎಲ್ಲ ನಡೀತಾರೆ ಇರ್ಲಿ, ಆದರೆ ಈ ರೀತಿಯಾದ ಪಾಮರ ಮುನಿದರಿಗೆ ಕೇಳಿದರೆ ತಿಳಿಯೋದು ಬುಧನಿಗಲ್ಲದಲೆ. ಚತುರವಿದ ಪುರುಷಾರ್ಥ ಪಡುವೆ ಚತುರ ದಶಲೋಕಗಳ ಮಧ್ಯದಲ್ಲಿ ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ ಬಿಡುತ್ತೆ ಜಗನ್ನಾಥಾಸು. ಮತ್ತೇನು ಹಾಗಾದ್ರೆ ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತ್ತತನಿಸಿ ರಾಜಿಸುವ ಲಕ್ಷ್ಮೀಪತಿಯ ಸರ್ವ ಸಮರ್ಪಣೆಗೆ ಮಹಾಪೂಜೆ. ಎಷ್ಟು ಸುಲಭ ನೋಡು, ಇದರಷ್ಟು ಸುಲಭ ಇನ್ನು ಜಗತ್ತಿನಲ್ಲಿ ಯಾರಾದಿದ್ದಾರೆ? ಭಗವಂತ ನನಗೋಸ್ಕರವಾಗಿ ಈ ಸಮಯ ಮೀಸಲಿಡಲೇಬಾರಂತ. ಯಾಕೆ ಅದನ್ನು ನಾವು ಕೂಡಿ ಕೂರಿಸ್ಬಾರ್ದು ನನಗೆ, ನನ್ನ ಮೇಲೆ ನೋಡು ಇಷ್ಟು ಟೈಮ್ನೊಳಗೆ ನಾನು ಇಷ್ಟು ಬ್ಯುಸಿ ಮ್ಯಾನು ಅದರೊಳಗೆ ಇಷ್ಟು ಟೈಮ್ ನಿಮಗೋಸ್ಕರವಾಗಿ ಮೀಸಲಿಟ್ಟಿದ್ದೇನೆ ಅಂತ ನನ್ನ ಮೇಲೆ ನೀವೇನು ಕೂಡ ಕೂರಿಸ್ಬಾರಿ, ನನಗೋಸ್ಕರವಾಗಿ ಸ್ಪೆಷಲ್ ಟೈಮೇ ಬೇಕಿಲ್ಲ ಅಂತ ಭಗವಂತ. ಮತ್ತೆ ಹೇಗಾಗಲಿ, ನಾನು ಏನು ನಿನ್ನಿಂದ ಮಾಡಿಸ್ತೀನಿ ದೇಹದಿಂದ, ಆ ದೇಹದಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ನನ್ನ ಪೂಜೆಯನ್ನು ನಾನು ತಗೋತಿರೋಕೆ ಮುಟ್ತೀನಿ. ನನ್ನ ಪೂಜೆ ಅದು, ನೀನು ಅಂದರೆ ನಾನು ನಿನ್ನ ಉದ್ಧಾರ ಮಾಡ್ತೀನಿ. ನೀನು ಅಂತ ಹೋದ್ರು ಕೂಡ ನನ್ನ ಪೂಜಾ ಅಂತಕೊಂಡು ಒಳಗೆ ತತ್ವಾಭಿಮಾನಿ ದೇವಸ್ಥಾನ ಉದ್ಧಾರ ಮಾಡ್ತಾ ಇದ್ದೀನಿ ನಾನು, ಅದೇನು ವ್ಯರ್ಥವಾಗ್ತಾ ಇಲ್ಲ. ಅದ್ರ ಜೊತೆಗೆ ನೀನು ಮಾಡ್ಬಿಡ್ತು ಅಂತಂದ್ರೆ ನಿನಗೂ ಪುಣ್ಯ ಹೊಂದದ್ದು, ಅದಕ್ಕೋಸ್ಕರ ನೋ ಸ್ಪೆಷಲ್. ಅದಕ್ಕೆ ಹೇಳ್ತಾರೆ ಈ ನಾಲ್ಕು ವಿಧವಾದ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ, ಈ ಚತುರ್ವಿಧ ಪುರುಷಾರ್ಥವನ್ನು ಹೊಂದಬೇಕಾದ್ರೆ ಏನ್ ಮಾಡಬೇಕು ಅಂತ ಪೂರ್ವಪಕ್ಷ ಹಾಕಿಕೊಂಡು ಜಗನ್ನಾಥ ದಾಸ್ 14 ಲೋಕದಲ್ಲಿರ್ತಕ್ಕಂತಹ ಎಲ್ಲಾ ಶಾಸ್ತ್ರಗಳನ್ನು ನೋಡಿ, 14 ಲೋಕದಲ್ಲಿರ್ತಕ್ಕಂತಹ ಎಲ್ಲಾ ಶಾಸ್ತ್ರಗಳನ್ನು ನೋಡಿ ಕೊನೆಗೊಂದು ಕನ್ಕ್ಲೂಷನ್ ಗೆ ಬಂದು, ಏನ್ ಕನ್ಕ್ಲೂಷನ್? ಸತತ ವಿಷಯ ಇಂದ್ರಿಯ ಬೆಟ್ಟು ಸುಲಭ, ವಿಷಯ ಭೋಗ ವಸ್ತು ಶಬ್ದ ಸ್ಪರ್ಶ ರೂಪ ರಸ ಗಂಧ, ವಿಶ್ವ ಭೋಗ ವಸ್ತುವಿನಲ್ಲಿ ನೀನಿದ್ದಿ ಸ್ವ ವ್ಯಾಪ್ತರಾಗಿ ವಿತತಃ ವ್ಯಾಪ್ತರಾಗಿದ್ದಿ, ನಿನ್ನ ನಮ್ಮ ಇಂದ್ರಿಯಗಳಲ್ಲಿ ನೀನಿದ್ದಿ, ಅಲ್ಲಿದ್ದು ಕೊಡ್ತಾ ಇದ್ದಿ ಇಲ್ಲಿದ್ದು ತಗೊತಾ ಇದ್ದಿ ಸ್ವಾಮಿ ನೀನು ಪ್ರೀತಿನ ಸಾ ಇಷ್ಟಂದು ಬಿಟ್ಟೆ ಮೋಕ್ಷದ ಅರ್ಥ. ಇನ್ನು ಈ ಜ್ಞಾನವಿಲ್ಲದೇನೆ ನೀನು ಏನೇನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ, ನೀನು ಏನೇನು ಮಾಡಿದ್ರು ಪ್ರಯೋಜನವಿಲ್ಲ. ಅದಕ್ಕೆ ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತನೆನಿಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಗೆ ಮಹಾಪೂಜೆ ಸದುಪಾಯ. ಸರ್ವ ಸಮರ್ಪಣೆ ಅಂದ್ರೆ ಅದೆಲ್ಲೂ ಅವನೇ ಸಮರ್ಪಣೆ ಮಾಡು, ಯಾಕೆ ಅವನೇ ತಗೋತಾನೆ. ಕೈ ನೀರು ಹೋದಂತೂ ಕೃಷ್ಣಾರ್ಪಣ ಅಂತ ವಿಜಯದಾಸರು ಹಂಗ ಮಾರ್ಕೆಟ್ಗೆ ಹೋದ್ರು, ಅಲ್ಲಿ ಬಂತ ಗಲಾಟೆ ಒಳಗೆ ಎಲ್ಲೋ ಪರ್ಸ್ ಕಳ್ಕೊಂಡ್ರು, ಬಂದರು ಮನೆ ಬಂದು ನೋಡ್ಕೊಂಡು ನೋಡ್ತಿದ್ದಕ್ಕೆ ಪರ್ಸ್ ಇಲ್ಲ. ಅಜ್ಞಾನಿ ಆದವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ. ಜ್ಞಾನಿ ಆದವನು ಏನ್ ಮಾಡ್ದ, ದೇವರ ಎದುರಿಗೆ ಹೋದ, ಸ್ವಾಮಿ ಕೃಷ್ಣ ನೀನು ಪ್ರೀತಿ ಕೃಷ್ಣಾರ್ಪಣ ಅಲ್ಲ ಅಲ್ರಿ, ಏನು ಕೈ ಎತ್ತು ಕೊಟ್ಟಾನ? ಕೈ ಎತ್ತು ಕೊಟ್ಟಿದ್ರೆ ಕೃಷ್ಣಾರ್ಪಣ ಅಂದ್ರು ಸರಿ, ತನ್ನ ಅಜಾಗರೂಕತೆಯಿಂದ ಕಳ್ಕೊಂಡ್ಬಂದಿದ್ದಕ್ಕೆ ಕೃಷ್ಣಾರ್ಪಣ ಅಂದ್ರೆ ಎಲ್ಲನ್ನು ಅಂದ್ರೆ ಜ್ಞಾನಿ. ಮತ್ತೆ ಅದಕ್ಕೆ ಲಕ್ಷಣ, ಜ್ಞಾನಿಯೇ ಪರಮ ಪ್ರಿಯ ಅಂದ್ರೆ ಜ್ಞಾನಿ ಎಲ್ಲವನ್ನೂ ಉಪಯೋಗಿಸುತ್ತದೆ ಭಗವಂತನ ಪ್ರೀತಿಗೋಸ್ಕರವಾಗಿ. ನಾವು ಕೇವಲ ಹೂ ಬಂದ ತುಳಸಿ ಇದನ್ನು ಮಾತ್ರ ಪರಮಾತ್ಮಗೆ ತಂದ್ರು, ಜ್ಞಾನಿ ಆದವನು ಎಲ್ಲೋ ಸಾಧನೆ. ಅದಕ್ಕೋಸ್ಕರವಾಗಿ ಅವನೇನ್ ಮಾಡ, ಸ್ವಾಮಿ ಅದು ಯಾರಿಗೂ ಒಬ್ಬರು ಸಿಕ್ಕಿರಲಿ, ನಾ ಕಳ್ಕೊಂಡ್ಮೇಲೆ ಯಾರಿಗಾದ್ರೂ ಒಬ್ಬರು ಸಿಗಲೇಬೇಕು, ಸಿಕ್ಕಾಗ ಆ ವ್ಯಕ್ತಿಗೆ ಆನಂದವಾಗಿತ್ತು, ಅನಾಯಾಸ ಇಟ್ಟು ಸಿಕ್ತು ಅಂತ ಆನಂದ ಪಟ್ಟು ನಾನು ನೀನೇ ಮಗ ನೀನು ಆನಂದ ಪಟ್ಟು ಆಮೇಲೆ ಆ ಜೀವನಿಗೆ ಆನಂದ ಅನುಭವಕ್ಕೆ ತಂದುಕೊಟ್ಟಿ ಅಂತ ಮೊದಲು ಆನಂದ ಪಟ್ಟು ನೀವು. ಯಾಕೆ ನಾವು ಕಳ್ಕೊಂಡಿದ್ದು ಪರಮಾತ್ಮನಿಗೆ ಆನಂದ ಏನು? ನಾವು ಕಳ್ಕೊಂಡಿದ್ದೆ ಅಲ್ಲ, ನಾವು ಕಳ್ಕೊಂಡಿದ್ದ ಆನಂದ ಅಂತಲ್ಲ, ಆ ವ್ಯಕ್ತಿಗೆ ಜನ್ಮಾಂತರ ಕರ್ಮ ಕಲುಷಿತವಾಗಿ ಕೊಡಬೇಕಾಗಿತ್ತು ಪರಮಾತ್ಮ. ಆ ವ್ಯಕ್ತಿ ಜನ್ಮಾಂತರದಲ್ಲಿ ಅವನು ಮಾಡಿದ ಪುಣ್ಯದ ಫಲಕ್ಕೋಸ್ಕರವಾಗಿ ಅದನ್ನು ಕೊಡಬೇಕಾಗಿತ್ತು. ಕೊಡಬೇಕಾದಕ್ಕೆ ನಮ್ಮ ಹತ್ರ ಕಸ್ಕೊಂಡ ಅಲ್ಲ ಬಿಟ್ಕೊಂಡ್ಬಿಟ್ಟ ಅಂದಾಗ ಪರಮಾತ್ಮ ಪ್ರೀತಿ ಪಟ್ಟೆ ಮಾಡಿದ್ದಾನೆ. ಸ್ವಾಮಿ ಇದರಿಂದ ಪೂಜೆ ನೋಡು, ಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಅಜಾಗರೂಕತೆಯಿಂದ ಕಳೆದುಕೊಂಡಿದ್ದ ಕೈ ಮೀರಿ ಹೋದದ್ದು ಕೃಷ್ಣಾರ್ಪಣ ಅಂದ್ರೆ ವಿಜಯದಾಸ. ಇದು ಸ್ವಲ್ಪ ಸಿಲ್ಲಿ ಅನಿಸ್ತದೆ, ಸಿಲ್ಲಿ ಅನಿಸ್ತದೆ, ಆದ್ರೆ ನಿಜವಾದ ಸಾಧನೆಯೇ ಇದು, ನಿಜವಾದ ಸಾಧನೆ. ಈ ಭಾಗವತದಲ್ಲೂ ಹೇಳ್ತಾ ಇದ್ದಾರೆ, ಭಗವದ್ಗೀತಾದಲ್ಲೂ ಹೇಳ್ತಾ ಇದ್ದಾರೆ ಈ ಮಾತು ಅಂತಕ್ಕಂಥದ್ದು. ಅದು ಸಂಸ್ಕೃತಿಯೊಳಗ ಅದೇ ಸಂಸ್ಕೃತ ಗೊತ್ತಿದ್ದವರು ಹೇಳಿದ್ದೇ ವೇದವಾಕ್ಯ. ಇದು ಕನ್ನಡದಲ್ಲದೆ ನಿಮಗೆ ಗೊತ್ತಾಗಲ್ಲ, ನೀವು ಸುಧಾ ಓದ್ಬಿಟ್ಟು ನಿಮ್ಮ ಪದ ಅರ್ಥವಾಗಲ್ಲ ಅಂತ ಹೇಳ್ಬಿಟ್ಟು. ನೀವು ಓದಿದ್ರೆ ನಿಮ್ಮ ಪದ ಅರ್ಥವಾಗುತ್ತೆ, ಅಯ್ಯೋ ಅಷ್ಟು ಸುಲಭ ಇರೋ ಕನ್ನಡ ಅಂತಕ್ಕಂಥದ್ದು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇದರೊಳಗೆ ನಾವು ಹುಡುಕ್ಬೇಕಾದಿಲ್ಲ, ತೋಡಬೇಕಾದಿಲ್ಲ, ಆದಿತಿ ನಾವು ತಗೊಂಡ್ಬಿಡ್ಬಹುದು ಭಾಗವತ ಇದ್ದಾನೆ. ಅದಕ್ಕೆ ಲಕ್ಷ್ಮೀಪತಿಯ ಸರ್ವ ಸಮರ್ಪಣೆಯ ಮಹಾಪೂಜೆ ಸುತಪಾದ ಸರ್ವ ಸಮರ್ಪಣೆ ಪುಣ್ಯ ಪಾಪ ಅದನ್ನು ಕೆಡಿಸಬೇಡ ಅಂದ್ರೆ ಅದ್ರ ಬಗ್ಗೆ. ಅದಕ್ಕೋಸ್ಕರ ಪುಣ್ಯ ಪಾಪಗಳೆರಡು ಇನ್ನೂ ಆಗುತ್ತಿರಲಿಲ್ಲ, ನಿನ್ನದೆಂದು ಹಿಗ್ಗಿ ಕುಗ್ಗುವ ಯಾಕು ಅಂತ ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥ ಗೋಳಕವೇ ಕುಂಡಾಗ್ತಿ ಈ ಯಜ್ಞ ಅಂತ ಹೇಳ್ತಾನೆ ಕೃಷ್ಣ. ಹೇಳ್ತಾನೆ ನಾಲ್ಕನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಈ ಯಜ್ಞವನ್ನು ಹೇಳ್ತಾನೆ. ಗೋಳಕವೇ ಕುಂಡ ಅಗ್ನಿ ಕರಣವು ಮೇಲೊದಗಿ ಬಹ ವಿಷಯ ಸಮಿತೆಯು ಗಾಳಿ ಯತ್ನವು ಕಾಮ ಧೂಮವು ಸನ್ನಿಧಾನಾರ್ಥಿ ಮೇಲನವೇ ಪ್ರಜ್ವಾಲೆ ಕಿಡುಗಳು ತೂಳಿದಾನಂದಗಳು ತತ್ತತ್ಕಾಲ ಮಾತುಗಳೆಲ್ಲ ಮಂತ್ರ ಅಧ್ಯಾತ್ಮ ಯಜ್ಞವಿದು. ಈ ಯಜ್ಞದಲ್ಲಿ ಅನೇಕ ದೋಷ ಉಂಟು. ಈ ಯಜ್ಞದಲ್ಲಿ ಏನದೆಂದರೆ ಮೊದಲು ಮಂತ್ರ ಸರಿಯಾಗುತ್ತಾ ಇಲ್ಲ ಅಂತಕ್ಕಂಥದ್ದು ಒಂದು. ಇನ್ನ ಅಲ್ಲಿ ಈ ಅನೇಕ ಈ ಯಜ್ಞದಲ್ಲಿ ಅನೇಕ ದೋಷ, ಮೊದಲು ಸರಾವರಣ ಅದು ಲೋಪ ಅಂತಕ್ಕಂಥದ್ದು. ಪದಾರ್ಥ ಶುದ್ಧಿ ಇರಲ್ಲ ಪದಾರ್ಥ. ನಾವು ತುಪ್ಪ ಹಾಕ್ತಿದ್ವಿ, ಯಾವುದೋ ತುಪ್ಪ ಅದು ಯಾರಿಗೆ ಗೊತ್ತು? ಆ ತುಪ್ಪವನ್ನು ಹಾಕ್ತಾ ಇದ್ವಿ, ಅದನ್ನು ನಮ್ಮ ಸರಿಯಾದ ಪುಣ್ಯ ಅಂತಕ್ಕಂಥದ್ದು ಬರ್ಲಿಕ್ಕೆ ಅವಕಾಶವಿಲ್ಲ. ಅದಕ್ಕೂ ಇದೆಲ್ಲದಕ್ಕಿಂತ ಮುಖ್ಯವಾಗಿ ದಾನ ಮಾಡುವಲ್ಲೇ ಧನಶುದ್ಧಿ ಇಲ್ಲ ಅಂತ ಹೇಳಿದ ಗೋಪಾಲದಾಸು. ಕಲಿಯುವ ಸಾಧನೆ ಏನು ಮಾಡಬೇಕು ಅಂತ ಪೂರ್ವಪಕ್ಷ ಹಾಕಿಕೊಂಡು ಗೋಪಾಲದಾಸು, ದಾನ ಮಾಡುವಲ್ಲೇ ಧನಶುದ್ಧಿ ಇಲ್ಲ. ಏನು ಅವನ ಕರ್ತನೆ ಮಾಡಿರ್ತೀವಿ ನಾವು? ನಾವೇನು ದರೋಡೆ ಮಾಡಿರುತ್ತೀವಿ? ಕಳ್ಳತನ ದರೋಡೆ ಅಂತಲ್ಲ, ಸ್ವಸ್ಥ ವರ್ಣಾಶ್ರಮ ಉಚಿತವ ಬಂದದ ರೀತಿ ಇಲ್ಲ. ನಮ್ಮ ವರ್ಣಾಶ್ರಮ ಉಚಿತವಾಗಿ ಬಂದದ್ದು ಮಾತ್ರ ಅದು ದೈವಿ ಸಂಪತ್ತು ಅಂತ. ಅದಕ್ಕೋಸ್ಕರವಾಗಿ ಈ ರೀತಿ ಆಗಿರ್ತಕ್ಕಂತಹ ದಾನ ಮಾಡುವನೇ ಧನಶುದ್ಧಿ ಇಲ್ಲ. ಹೋಗಪ್ಪ ಸ್ನಾನ ಮಾಡುವನೇ ಧನುಶುದ್ಧಿ ಇಲ್ಲ ಅಂತ. ಧನುಶುದ್ಧಿ ಇಲ್ಲ ಅಲ್ಲಿ ಧನುಶುದ್ಧಿಯೇ ನಾವು ದಿನಾ ಬೇಕಾದ ಶಾಂಪು ಹಾಕ್ತೀವಿ, ಯಾವ್ಯಾವ ಸೋಪ್ ಬಂದ್ರೆ ಅವೆಲ್ಲ ಹಾಕಿ ತೊಂದು ಸ್ನಾನ ಮಾಡ್ತಾ ಇದ್ದೀವಿ, ದೇಹ ಶುದ್ಧಿ ಇಲ್ಲ ಅಂತ ಹೇಳಿ. ಮೇಲು ಶುದ್ಧಿ ಅದೆ, ಒಳಗೆ ಶುದ್ಧಿ ಇಲ್ಲ. ಮದ ಮಾತ್ಸರ್ಯವ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವನಿಗೆ ಆಶ್ಚರ್ಯವ ತೋರುತ್ತ ಉದರ ವೈರಾಗ್ಯವಿದು. ಅದಕ್ಕೋಸ್ಕರವಾಗಿ ಉದಯ ಕಾಲದಲ್ಲಿಟ್ಟು ಗಡಗಡ ನಡುಗುತ್ತ ನದಿಯಲ್ಲಿ ನಿಂದೆವೆಂದು ಹೇಳುತ್ತೀವಿ. ಮದ ಮಾತ್ಸರ್ಯ ಅಷ್ಟು ಸುಲಭ ಎಂದು ಬಿಡ್ತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಈ ಮಾತು ಅಂತಕ್ಕಂಥದ್ದು ಬಿಡ್ಲಿಕ್ಕೆ ಸಾಧ್ಯವೇ? ಧಾರಾಳವಾಗಿ ಸಾಧ್ಯ. ಯಾಕೆಂದ್ರೆ ನಾ ಅಶಕ್ಯ ಶಾಸ್ತ್ರ ಚೋದನ ಆಚಾರ್ಯರು ಮಾತು ಅಸಾಧ್ಯವಾದದ್ದನ್ನು ಶಾಸ್ತ್ರ ನಮ್ಗೆ ಹೇಳ್ತಾನೆ ಇಲ್ಲ. ನಾ ಅಸಾಧ್ಯ ನಾ ಅಶಕ್ಯ ಶಾಸ್ತ್ರ ಚೋದನ ಯಾಕೆ ಸಾಧ್ಯ? ಯಾಕೆ ಸಾಧ್ಯ? ಮದ ಅಂದ್ರೆ ಏನು? ಮದ ಅಂದ್ರೆ ಮದಗಳಲ್ಲಿ ಅನೇಕ ಮದಗಳಿದ್ದಾವೆ. ಅನ್ನ ಮದ ಅರ್ಥ ಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಮದ ಗೋ ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದ ಇನ್ನು ತನಗೆ ದೂರಿಲ್ಲ ಇಂಕೆಂಪೋ ಮದದಿಂದ ಭಿನ್ನಕಕ್ಕೆ ಭಜತಿ ಕುಮುನೀಶಿನಾಂ ಸೈದ್ಯ ಹರಿಯಧನಾತ್ಮ ಧನಪ್ರಿಯೋ ರಸಜ್ಞ ಅಂತ ಭಾಗವತ್ತೆ ಹೇಳ್ತಾರೆ. ಇಂಥವ್ರು ದೇವರದ ನಿಂತವ್ರು ಸ್ತೋತ್ರ ಮಾಡಲಿಕ್ಕೆ ದೇವನಾಥ ಆಸರೆ ಇದ್ದಂತ ಹೇಳಿ ಪುರಂದ ಅಂದಾಗ ಮದ ಇವೆಲ್ಲ ಮದರು ಬಂದಿತ್ತು ನಮಗೆ. ಯಾಕೆ ಬಂತೆ? ಅಜ್ಞಾನದಿಂದ ಮದ ಬಂತು. ಇವ್ಯಾವೂ ನಮ್ಮದಲ್ಲ, ನಮ್ಮದಲ್ಲ. ಯಾವುದೋ ಬಾಗ್ಯವನ್ನೊಳಗಿಟ್ಕೊಂಡು ನಮ್ಮ ನಿಂತು ಹೇಳ್ಕೊಂಡ್ರೆ ಏನು ನಮ್ಮ ಸಮಾಧಾನ ಏನು? ಒಳಗೆ ಹೊರಗೆ ಹೇಳ್ತಿರೋದು ಒಳಗೆ ನಮ್ಮಲ್ಲ ಅಂಬೋ ಜ್ಞಾನ ಇದ್ದೇ. ಹಾಗೆ ಇವೆಲ್ಲವೂ ಕೂಡ ಎಲ್ಲಿವರೆಗೆ ಭಗವಂತ ತಾನ ಪ್ರಕಟ ಮಾಡ್ತಿದ್ದೇನೆ ಅಲ್ಲಿವರೆಗೆ ನಯಸ್ತ್ರ ಜನ್ಮ ಕರ್ಮಾಭ್ಯಾಮ್ ನವರ್ಣಾಶ್ರಮ ಜಾತಿ ಬಿ ಸದ್ಯತೆ ಅಸ್ಮಿನ್ ಅಹಂಭಾವೋ ದೇಹೇ ವೈ ಸಹರೇ ಪ್ರಿಯಾಂತ ಭಾವ ಏಕಾಸ್ತಂಧವಾಗ್ತಾರೆ. ಯಾರು ಜನ್ಮದಿಂದ ವೈದ್ಯನಿಂದ ಐಶ್ವರ್ಯದಿಂದ ಯೋಗದಿಂದ ಅಹಂಭಾವ ಬರುವುದಿಲ್ಲೋ ಆ ದೇಹ ಅತಿ ಪ್ರಿಯ ನಂದಲ್ಲ. ಇಂದು ಸಿನಿಮಾದೊಳಗೆ ರಾಜ ಆಗಿದೆ, ಸಿನಿಮಾ ಮುಗಿಯೋವರೆಗೂ ರಾಜ ಅಷ್ಟೇ ಅವನು. ಸಿನಿಮಾ ಮುಗಿದ್ರೆ ಯಾರು ಕೇಳಬೇಕು ಅವನ ರಾಜ ಅಂದ್ರೆ? ಯಾರು ಕೇಳಲ್ಲ. ಹಾಗೆ ನಮ್ದು ಈ ಸಿನಿಮಾ ಮುಗಿಯೋವರೆಗೂ ಇದೊಂದು ನಾಟಕ ಆಡಿಸ್ತಿರ್ತಾನೆ. ಈ ಸಿನಿಮಾ ಮುಗೀತು ಅಂದ್ರೆ ಆ ಜ್ಞಾನ ಇದು ನನ್ನದಲ್ಲ. ಏನ್ ತಾತ್ಕಾಲಿಕವಾಗಿ ಭಗವಂತ ಪ್ರಕರಣ ಮಾಡ್ತಾ ಇದ್ದಾನೆ, ಇದ್ಯಾವುದು ನಂದಲ್ಲ ಸ್ವಲ್ಪ ನಂದಲ್ಲ ಅಂತ ತಿಳ್ಕೊಂಡು ಈ ಮನಸ್ಸಿಗೆ ಎಷ್ಟೆಷ್ಟು ಜ್ಞಾನ ಬರ್ತಿ ಆಗ ಮದ ತಾನಾಗಿ ಬರ್ತದೆ. ಯಾಕೆ ಬರ್ತದೆ? ಮದ ಬರ್ಲಿಕ್ಕೆ ಅವಕಾಶವೇ ಇಲ್ಲ. ಯಾರ್ದೋ ದುಡ್ಡು ಇಟ್ಕೊಂಡು ಯಾರ್ದೋ ಬಟ್ಟೆ ಹಾಕೊಂಡು ನಾವು ಮಜಾ ಮಾಡಿದ್ರೆ ಅದು ಸರಿಯೇನು? ಹಾಗ ಎಲ್ಲೋ ಅವನು ತೇನ ಕಟ್ಟೇನ ಮುಂದೀತಾವಾಗುತ್ತೆ ಪ್ರಶ್ನಿಸಿದ್ದನು. ಇದು ಮದ. ಇನ್ನು ಮಾತ್ಸರ್ಯ ಅದು ಸುಲಭ. ಎಲ್ಲ ಸುಲಭದಲ್ಲಿ ಕಾಮ ಕ್ರೋಧಾದಿಗಳನ್ನು ಗೆಲ್ಲುವುದು ಅತಿ ಸುಲಭ ಅಂತ ದಾಸರು ಹೇಳ್ತಾರೆ. ನಾವು ಅದನ್ನು ಕಷ್ಟ ಅಂತ ಇದ್ದೀವಿ. ಯಾಕೆ ಜ್ಞಾನ ಇಲ್ಲದೆ ಇದ್ದಿದ್ದೀರಿ? ಇನ್ನು ಮಾತ್ಸರ್ಯ ಅಂದ್ರೆ ಏನು? ಇನ್ನೊಬ್ಬರಿಗೆ ಶ್ರೇಯಸ್ಸಾದರೆ ನೋಡಿ ನಾವು ಬದುಕೋದಕ್ಕೆ ಮಾತ್ಸರ್ಯ ಅಂತೀವಿ. ಮಾತ್ಸರ್ಯ ಅಂತಕ್ಕಂಥದ್ದು ಯಾವಾಗ ಬರ್ತದೆ? ಪರರೇ ಶ್ರೇಯಸ್ಸು ನೋಡಿ ಆಯಾಸ ಪಡದೆ ಶ್ರೀಯರಸ ನಿತ್ಯನೆಂಬುದೇ ವೈರಾಗ್ಯ ಅಂದ್ರೆ ಗೋಪಾಲದಾಸ. ಅದಕ್ಕೋಸ್ಕರವಾಗಿ ಮಾತ್ಸರ್ಯ ಇವತ್ತು ಒಂದು ಆಫೀಸ್ದಾಗ ಕಂಡು ಬರ್ತಾ ಇದ್ದೀನಿ. ಆಫೀಸ್ದಾಗ ಒಬ್ಬ ಅಧಿಕಾರಿ ಒಂದು 25-30 ಸಾವಿರ ಸಂಬಳ ತಗೋತಿರ್ತಾನೆ, ಇನ್ನೊಬ್ಬರು 20,000 ತಗೋತಾನೆ, ಇನ್ನೊಬ್ಬರು 10,000 ತಗೋತಾನೆ, ಒಬ್ಬ ಜವಾನ 3,000 ರೂಪಾಯಿ ತಗೋತಿರ್ತಾನೆ. 3,000 ರೂಪಾಯಿ ತಗೊಂಬೋ ಜವಾನ ಎಂದನ್ನ ತಮ್ಮ ಆಫೀಸರ್ ಮೇಲೆ ಮಾತ್ಸರ್ಯ ಮಾಡಲೇ ಇಲ್ಲ. ಯಾಕೆ? ಅವ್ರದವ್ರಿಗೆ ನಂಬ ನಂಗೆ, ಅವ್ರು ಕಷ್ಟಪಟ್ಟು ಹೋದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಮತ್ತೆ ಅವ್ರದವ್ರಿಗೆ ನಂಬ ನಂಗೆ. ನೋಡಿ, ಒಂದೇ ಆಫೀಸ್ನೊಳಗೆ ಇದ್ರು ಕೂಡ ಇನ್ನೊಬ್ಬರು ಹೆಚ್ಚಿಗೆ ಸಂಬಳ ತಗೊಂಡ್ರೆ ನೋಡು ಮಾತ್ಸರ್ಯ. ಯಾಕೆ? ಅವ್ರದವ್ರು ನಮ್ಗು ಹಾಗೆ. ಪರರ ಶ್ರೇಯಸ್ಸನ್ನು ಯಾವುದೋ ಜನ್ಮಾಂತರ ಕೊಟ್ಟಿದ್ದಾರೆ, ದೇವರು ಅವ್ರು ಕೊಟ್ಟಿದ್ದಾರಪ್ಪ, ನಾನ್ಯಾಕೆ ಯೋಚನೆ ಮಾಡಬೇಕು? ಅವ್ರದವ್ರಿಗೆ ಈ ಜ್ಞಾನ ಬಂದಾಗ ಮಾತ್ರ ಮಾತ್ಸರ್ಯ ಹೋಗ್ತೀವಿ. ನಾವೇನು ದೇಹ ದಂಡನಾದಗಳನ್ನ ಮಾಡಿ ಮದಮಚ್ಚರಿ ಆಗಿ ಕಳ್ಕೊಬೋದು ಇಲ್ಲ ಅಂತ. ಅಸಂಕಲ್ಪ ಜಯ ಕಾಮ ಕ್ರೋಧಂ ಕಾಮ ವಿವರ್ಜನಾಥ ಭಾಗವತ ವಾಕ್ಯ ನಾರದರು ಉಪದೇಶ ಧರ್ಮರಾಜಿ. ಅದಕ್ಕೋಸ್ಕರ ಈ ರೀತಿ ಇರ್ತಕ್ಕಂತಹದ್ದೇನೆ ಇದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ರೀತಿ ಹೇಳ್ಬಿಟ್ಟು ಸತ್ತದ ವಿಷಯ ಸರ್ವ ಸಮಯ ಗೋಳಕವೆ ಕುಂಡ ಅಗ್ನಿ ಕಾರಣವು ಮೇಲದಿ ಅದಾಯ್ತಾನೆ. ಇಲ್ಲ ಗೋಳಕವೆ ಕುಂಡ ಈ ಮೇಲಿರ್ತಕ್ಕಂಥದ್ದೇನೆ ಅಗ್ನಿ ಹೋಮಕುಂಡ. ಹೋಮಕುಂಡ ಈ ಕಣ್ಣು ಕಿವಿ ಮೇಲೆ ಕಾಣಿಸ್ತಾ ಇದ್ದಾರೆ, ಅದೇ ಗೋಳಕ ಅಂತ ಹೇಳ್ತು. ಅಲ್ಲಿ ಒಳಗಿರ್ತಕ್ಕಂಥ ಇಂದ್ರಿಯ ಏನದೆ ಕರ್ಣ, ಅದು ಅಗ್ನಿ. ಈ ಕಣ್ಣು ಮೇಲೆ ಕಾಣೋದೇ ಆ ಕಣ್ಣಲ್ಲ, ಚಚ್ಚುರು ಇಂದ್ರಿಯ ಅಲ್ಲ, ಅದರ ಒಳಗಡೆ ಚಚ್ಚುರು ಇಂದ್ರಿಯ ಅಂತಕ್ಕಂಥದ್ದು. ಮೇಲೆ ಕಣ್ಣು ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಕಣ್ಣು ಕಾಣಿಸ್ತಿರಲ್ಲ. ಕಿವಿ ಚೆನ್ನಾಗಿರ್ತದೆ, ಕಿವಿ ಕೇಳಿಸ್ತಿರಲ್ಲ. ನೆಗಡಿ ಆದ ಮೂಗು ಚೆನ್ನಾಗಿರುತ್ತೆ, ವಾಸ್ತಿ ಗೊತ್ತಿರಲ್ಲ. ಅಂದ್ರೆ ಇದೇ ಅಲ್ಲ, ಒಳಗೆ ಇಂದ್ರಿಯಗಳು ಬೇರಿದ್ದು. ಆ ಇಂದ್ರಿಯಗಳೇನೆ? ಅಗ್ನಿ ಅಂತ ಹೇಳ್ತೀನಿ. ಎಲ್ಲದಾದ್ರು ಮೇಲಧಿಗೆ ಬಹಳ ವಿಷಯ ಸಮಿತಿಯು ಯಾವ್ಯಾವ ಇಂದ್ರಿಯಕ್ಕೆ ಕಣ್ಣಿಗೆ ರೂಪವೇ ಸಮಿತ್ತು, ಕಿವಿಗೆ ಶಬ್ದವೇ ಸಮಿತ್ತು, ಅವನ ಮೂಗಿಗೆ ಗಂಧವೇ ಸಮಿತ್ತು, ನಾಲಿಗೆ ರಸವೇ ಸಮಿತ್ತು. ಸಮಿತ್ತು ಅಂದ್ರೆ ಕಟ್ಟಿಗೆ. ನಾವು ಯಜ್ಞ ಮಾಡಬೇಕಾದ್ರೆ ಸಮಿತ್ ಹಾಕ್ತೀವಲ್ಲ ಅರಳಿ ಕಟ್ಟಿಗೆ, ಅದು ಸಮಿತ್ತು. ಅದಕ್ಕೆ ಮೇಲಧಿಗೆ ಬಹಳ ಸಮಿತಿಯು ವಿಷಯ ಸಮಿತಿ. ಗಾಳಿ ಯತ್ನವು ಕಾಮ ಧೂಮವು ಸನ್ನಿಧಾನಾರ್ಥಿ. ಅಲ್ಲಿ ಏನಿದೆ ಆ ಪ್ರಯತ್ನ ಏನದೆ? ನಾನು ಮೂಸು ನೋಡಬೇಕು, ನಾನು ರೂಪವನ್ನು ನೋಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ, ಅದೇನೆ ಖಾಲಿ. ಕಾಮ ಧೂಮವು ಇನ್ನು ಅಪೇಕ್ಷೆ ಅಂತಕ್ಕಂಥದ್ದೇನದೆ ಅದೇ ಹೊಗೆ. ಯಾವಾಗ ಸನ್ನಿಕರ್ಷ ಆಯ್ತು ಅಪೇಕ್ಷೆ ತಾನಾಗಿ ಬಂತೆ. ಸನ್ನಿಕರ್ಷ ಇಲ್ಲೋದು ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧೋ ಭವತಿ ಸಮೋಹ ಅಂತ ಹೇಳಿದ್ದಾನೆ ಕೃಷ್ಣ. ಅದಕ್ಕೋಸ್ಕರ ಅದನ್ನೇ ದಾಸರಾಗಿ ವಿಷಯ ಸಂಗದಲ್ಲಿಂದ ಕುಶಲವನ್ನು ಬಯಸಿದರೆ ಹಸನಾಗುವುದೇ ಮನಕ್ಕೆ. ಅದಕ್ಕೆ ನಾವು ಯಾವಾಗಲೂ ವಿಷಯ ಭೋಗ ವಸ್ತುಗಳಿಂದ ಸಾಧ್ಯವಾದಷ್ಟು ದೂರ ಇರುತ್ತ. ಯಾಕೆ ಅಂದ್ರೆ ಸಂಗಾತ್ ಸಂಜಾಯತೆ ಕಾಮ ಹತ್ತಿರ ಹೋಯ್ತು ಅಂದ್ರೆ ನಿನ್ನ ಮನಸ್ಸು ವಿಕಲವಾಗಬಹುದು. ಅದಕ್ಕೋಸ್ಕರ ಸಂಗಾತ್ ಕಾಮ ಕಾಮ ಕ್ರೋಧೋ ಬೀಜಾಯಿತು. ಯಾವಾಗ ನಿನಗೆ ಅಪೇಕ್ಷೆ ಪೂರೈಕೆ ಸಿಟ್ಟು ಬರ್ತದೆ, ಹೀಗೆ ಒಂದರಿಂದ ಒಂದು ಅನಾಹುತದ ಪರಂಪರೆ ಶುರುವಾಗ್ತದೆ. ಅದಕ್ಕೆ ಸಾಧ್ಯವಾದಷ್ಟು ನೀನು ದೂರ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಈ ರೀತಿ ಇರ್ತಕ್ಕಂಥ ಕಾಮಧೂಮವು ಸನ್ನಿಧಾನ ಅರ್ಚಿ. ಹತ್ತಿರ ಬತ್ತಿಲಕ್ಕೆ ಅರ್ಚಿ ಅಗ್ನಿ ಹುಟ್ಟು ಅಗ್ನಿ ಇರ್ತಕ್ಕಂಥದ್ದು ಹುಟ್ಟಿಬಿಡುತ್ತೆ. ಮೇಳನೇ ಪ್ರಜ್ವಾಲ ಯಾವಾಗ ಎರಡು ಸೇರಿದಾಗ ಕಣ್ಣು ಅದಕ್ಕೆ ಯೋಗ್ಯವಾದ ರೂಪ ಎರಡೂ ಸೇರಿದಾಗ ಅದೇನಾಗ್ತದೆ ಪ್ರಜ್ವಾಲ ಚೆನ್ನಾಗಿ ಗುರಿ ಹತ್ತಿ ಬಿಡ್ತದೆ. ಗುರಿ ಹತ್ತಿ ಬಿಡ್ತೀವಿ ಕಿಳಿಗಳು ತೋಳಿದಾನಂದಗಳು ಇರ್ತಿರ್ತಕ್ಕಂತಹದ್ದೇ ಆಗ ಅಂತಕ್ಕಂತಹ ಆನಂದ ಅವೇಕ್ಷಿಗಳು ತತ್ಕಾಲ ಮಾತುಗಳೆಲ್ಲ ಮತ್ತೆ ಅಧ್ಯಾತ್ಮ ಇದ್ದವು. ಆಗ ಯಾವ್ಯಾವ ಸುಖ ಅನುಭವಿಸುವಾಗ ಆಗ ನೀನು ಏನೇನು ಮಾತಾಡ್ತಿದ್ದು ಅದೇ ಮಂತ್ರಂತೆ. ಇದು ಅಧ್ಯಾತ್ಮ ಯಜ್ಞ ಅಂತ. ಅಧ್ಯಾತ್ಮ ಯಜ್ಞವೇ ಶ್ರೇಷ್ಠ ಯಾವಾಗಲೂ ಕೂಡ. ಅಧ್ಯಾತ್ಮವಿ ತರತಿ ಶೋಕಂ ಅಂತ ಭಾಗವತ್ ಹೇಳ್ತಾರೆ. ಮೋ ಈ ಸಂಸಾರ ಅಂತಕ್ಕಂತಹ ದುಃಖವನ್ನು ಯಾರು ದಾಡ್ತಾರೆ? ಅಧ್ಯಾತ್ಮವಿ ತರತಿ ಶೋಕಂ ಅಂದ್ರು ಅಧ್ಯಾತ್ಮವನ್ನು ತಿಳಿದವರು ಈ ಸಂಸಾರ ಸಾಗರದಿಂದ ದೂರ ಹೋಗ್ತಾರೆ ಅಂತ ಭಾಗವತ ಹೇಳ್ತಾರೆ. ಅಧ್ಯಾತ್ಮ ಜ್ಞಾನ ಅದಕ್ಕೋಸ್ಕರ ಈ ರೀತಿ ಅಧ್ಯಾತ್ಮ ಯಜ್ಞರಿದು ಮದುವಿರೋ ಇದನ್ನೇ ಕೃಷ್ಣ ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಶಬ್ದಾದಿ ವಿಷಯಾದಲ್ಲಿ ಇಂದ್ರಿಯಾಕೃಷಿ ದುಃಖೋತಿ ಅಂತ ಕೃಷ್ಣ ಯಜ್ಞಗಳ ಪ್ರಭೇದ ಹೇಳ್ತಾ ಇದೆ. 4ನೇ ಅಧ್ಯಾಯದಲ್ಲಿ ಅನೇಕ ಯಜ್ಞಗಳು ಹೇಳ್ತಾ ಇದ್ದಾರೆ. ನಾವ್ಯಾವ್ದು ಒಂದೇ ಹೆಚ್ಚು ಸಾಧ್ಯ? ದ್ರವ್ಯ ಯಜ್ಞ, ಜ್ಞಾನ ಯಜ್ಞ, ತಪೋ ಯಜ್ಞ, ಸ್ವಾಧ್ಯಾಯ ಯಜ್ಞ, ಆಮೇಲೆ ಯಾವುದು ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಕ್ಕಂತಹದ್ದು ಒಂದು ಯಜ್ಞ. ಶ್ರೋತ್ರಾದೀನ್ ಇಂದ್ರಿಯಾನನ್ಯ ಸಂಯಮಾಗ್ನಿಷ್ಯ ದುಃಖೋತಿ ಅಂತ, ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷ್ಯ ದುಃಖೋತಿ ಅಂತ, ಶಬ್ದಾದಿ ವಿಷಯಗಳನ್ನ ಇಂದ್ರಿಯ ಅಂತಕ್ಕಂತಹ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಂತ ಕೃಷ್ಣ. ಅಂದ್ರೆ ಆಚಾರ್ಯ ತಾತ್ಪರ್ಯ ಹೊರಗೆ ಹೋದ್ರೆ ನಮಗೆ ಅರ್ಥ ಆಗುತ್ತೆ. ಭಗವತ್ ಪೂಜಾತ್ವೇನ ವಿಷಯಾನ್ ಮುಂದೆ ಮಾಡ್ತಾರೆ. ಅಲ್ಲೇನು ಅನಿಷಿದ್ಧ ಅಂತ ಹೇಳಲಿಲ್ಲ ಆಚಾರ್ಯರು, ಅಂದ್ರೆ ನಿಷಿದ್ಧ ಅಂತ ಅಲ್ಲ ಅದರ ಅರ್ಥ. ಅಲ್ಲಿ ಅದ್ರ ಒಳಗಿನ ನಾವು ತಗೋಬೇಕು. ಆಚಾರ್ಯ ಏನಂದ್ರು ಭಗವತ್ ಪೂಜಾತ್ವೇನ ವಿಷಯಾನ್ ಹೊಂದತೆ. ನಾವೇನು ಮತ್ತೆ ಸಾಮಾನ್ಯವಾಗಿ ವಿಷಯ ಅಂದ್ರೆ ಅನಿಷಿದ್ಧ ಅಂತ ಒಂದು ಸೇರಿಸ್ಬಿಡ್ತೀವಿ. ನಾವು ಸೇರಿಸ್ಬಿಡ್ತೀವಿ ನಾವು ಅದು ಅಷ್ಟು ಸಮಯ ಅನ್ವಯ ಆಗಲ್ಲ. ಆದ್ರೆ ನಮ್ಗೆ ಇನ್ನೂ ಸರಿಯಾದ ಜ್ಞಾನವಾಗಿಲ್ವಾ ಅಂತ. ಅದು ಇದು ಭಗವಂತ ನಾವು ಅನುಭವಿಸ್ತಕ್ಕಂತಹ ವಿಷಯ ಸುಖಗಳು, ಅದೊಂದು ಯಜ್ಞ ಅನ್ಬಿಟ್ಟು ಆಚಾರ ಈ ರೀತಿ ಅಂದಾಗ ಆ ಸಂದರ್ಭದಲ್ಲಿ ಜ್ಞಾಪಕ ಬರಬೇಕಷ್ಟೇ. ಜ್ಞಾಪಕ ಬರಬೇಕಾದ್ರೆ ಅನುಭವಕ್ಕೆ ತಂತತ್ತೇವೆ. ಅದರ ಒಂದ್ಸಲೋ ಎರಡು ಸಲ ಭಕ್ತಿ ಇರ್ಲಿ ಬಿಡಿ ಹೇಳ್ತಿರು. ಈಗ ಗಟ್ಟಿ ಮಾಡ್ತೀವಿ ನಾವು, ಹಿಂದೆ ಇದು ಮಾಡ್ತಿರ್ತಿದ್ವಿ, ಮಗ್ಗಿಗಳವನ್ನು ಗಟ್ಟಿ ಮಾಡ್ಕೊತಿದ್ವಿ. ಗಟ್ಟಿ ಮಾಡಿ ಎಷ್ಟು ದಿವಸ ಆದ್ರೂ ಮರೀತಿದ್ವಿ ನಾವು. ಹಾಗೆ ಇದನ್ನು ಗಟ್ಟಿ ಮಾಡ್ಕೊಬೇಕು, ಇದನ್ನೇ ಕೇಳ್ತಿರ್ಬೇಕು, ಇದನ್ನೇ ಹೇಳ್ತಿರು. ಹೇಳ್ತಾ 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 ಆಗ ನಮಗೆ ಆ ಸಂದರ್ಭದಲ್ಲಿ ಜ್ಞಾಪಕ ಬರ್ತದೆ. ಅದೇ ಒಂದು ಉದಾಹರಣೆ ಮೊನ್ನೆ ಅದು ಕೊಟ್ಟಿತ್ತು. ಅಲ್ಲಿ ಒಬ್ಬರು ಬಂದ, ಆ ಮರದೊಳಗೊಂದು ಭೂತ, ಅದರಿಂದ ಬಿಡ ದೈವಿಲ್ಲ ಭೂತ ಇಲ್ಲ ಅಂದಿರ. ಅವನೇನ್ ಮಾಡಿದ ದಿನಾ ಬಂದು ಹೇಳಿ ಶುರು ಮಾಡಿ, ಇಲ್ಲೋ ಆ ಮರದೊಳಗೊಂದು ಭೂತ ಅದೇ, ಆ ಮರದೊಳಗೊಂದು ಭೂತ ಅದೇ ಅಂತ ಅವನ ಕೇಳಿ ಬಿಡ ಅವ್ನು ಹೇಳ್ತಾ ಹೋದ. ನಮಗೊಂದಿಸ ಅಕಸ್ಮಾತ್ ಆ ಕಡೆಗೆ ಹೋಗೋದ ಪ್ರಸಂಗ ಬಂತು. ಆ ಪ್ರಸಂಗ ಅಲ್ಲಿ ಮರದ ಹೋಗ್ತಿರೋದಕ್ಕೆ ಜ್ಞಾಪಕ ಆಯ್ತು. ಯಾಕೆ ಜ್ಞಾಪಕ ಆಯ್ತು? ನಾವೇ ನೋಡಿಲ್ಲ, ಅವನು ಒಂದು ತಿಂಗಳ ದಿವಸ ಹೇಳಿದ್ದಲ್ಲ ಆ ಮರದೊಳಗದೇ ಮರದೊಳಗದೇ, ಅದು ಜ್ಞಾಪಕ ಆಯ್ತು. ಆಮೇಲೆ ಹಾಗಂತ ಅಂತ ಏನು ಹೇಳಕ್ಕಾಗ, ನಮಗೂ ಹಾಗೇನೆ. ಇಲ್ಲಿ ಕೇಳಿದ್ದೆಲ್ಲ ಗೊತ್ತಿರೋ ಯಾವ ಅನುಸಂಧಾನ ತಂದು ಬಿಡಬೇಕು. ಭಕ್ತಿ ಯಾವ್ದೋ ಬಿಟ್ಟದ ಅದು ಬೇರೆ. ಆ ರೀತಿ ಮಾಡ್ತಾ 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 ಆಗ ದೇವರಿಗೆ ಅಯ್ಯೋ ಪಾಪ ನನ್ನ ಪ್ರೀತಿ ಬಡಿಸ್ಬೇಕು ಅಂತ ಅವನೇ ಜ್ಞಾಪಕ ತಂದು ಕೊಡ್ತಾರೆ. ಹುಡುಗರು ಕಷ್ಟಪಟ್ಟು ಓದ್ರೆ ತಂದೆ ತಾಯಿಗೆ ಹೇಗೆ ಓದಿಸ್ತಾರೆ ನೋಡಿ. ಆಗ ನಾವು ಕೂಡ ಆ ಲೈನ್ ಒಳಗೆ ಹೋದ್ರೆ ದೇವರನ್ನ ನಾವು ಸಹಾಯ ಮಾಡೇ ಮಾಡ್ತೇವೆ. ದೇವರು ನಾವು ಆ ಲೈನ್ಗೆ ಹೋದ್ರೆ ಅಯ್ಯೋ ಆಚಾರ್ಯ ಹೇಳಲಿಕ್ಕೆ ಮಾಡಿದೆ, ಮತ್ತೆ ಅವರಷ್ಟೇ ಮತ್ತೆ ಬೇರೆ ಕೆಲಸ ಇಲ್ಲ, ಮತ್ತೆ ಏನೋ ಒಂದು ಉಪನ್ಯಾಸ ಮಾಡ್ತಾರೆ ಅವ್ರದವ್ರಿಗೆ ನಮ್ಮದ. ಇವೆಲ್ಲ ಇಂಪ್ರಾಕ್ಟಿಕಲ್ ರೀ, ಪ್ರಾಕ್ಟಿಕಲ್ ಆಗ್ತವೆ ಅಂದ್ರೆ ಇವೆಲ್ಲ ಇದು ಬೇರೆ, ಇವೆಲ್ಲ ಇಂಪ್ರಾಕ್ಟಿಕಲ್ ಇವೆಲ್ಲ. ಮುಗಿದು ನಮ್ಮತ್ತಿ ನಾವೇ ಜಡ್ಜ್ಮೆಂಟ್ ಕೊಟ್ಕೊಂಡ್ಬಿಟ್ಟು ಇದು ಸಾಧನೆ ಅಲ್ಲ ಅಂತ ನಾವು ಬಿಡೋ ಕೆಲವು. ಅಯ್ಯೋ ಇದೆಲ್ಲ ನಿಮಗಲ್ಲೋ ಅಪರೋಕ್ಷ ಜ್ಞಾನ ಹತ್ತಿರ ಬಂದು ಇನ್ನೂ ಕೆಲವು ಅಪರೋಕ್ಷ ಜ್ಞಾನ ಆದ್ಮೇಲೆ ಉಪವಾಸ ಮಾಡುವ ಕ್ರಮ ಅಂತ ಹೇಳ್ತಾರೆ. ಇದೆಲ್ಲ ಅಪರೋಕ್ಷ ಜ್ಞಾನವಾದ ಮೇಲೂ ಅಪರೋಕ್ಷ ಜ್ಞಾನವಾದ ಮೇಲೆ ಸಾಧನೆಯೇ ಇಲ್ಲ. ಮೂಲವ ನಮ್ಮ ಸಾಧನೆಯಲ್ಲಿ ಮೂಲವತ್ತು ಅಪರೋಕ್ಷ ಜ್ಞಾನವಾದ ಮೇಲೆ ಏನಿದ್ರು ಖರ್ಚು ಮಾಡ್ಕೊಂಬುದು ಎಷ್ಟೋ ಪ್ರಾರಂಭಕ್ಕೆ ಅಷ್ಟೇ ಹೋಗ್ತಿರೋ ಅಲ್ಲಿ ಮತ್ತೆ ಫ್ರೆಶ್ ಸಾಧನೆ ಇಲ್ಲ. ಹಾಗಾಗೋಗ್ಬಿಟ್ಟು ಕೊನೆಗೆ ಏನಾಗಿದೆ, ಇವೆಲ್ಲ ಇಂಪ್ರಾಕ್ಟಿಕಲ್ ಪರಿಸ್ಥಿತಿ ಬಂದವರು. ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಿಗಳ ಹಚ್ಚಿ ನಾಸಿಕ ವದನ ಶ್ರೋತೃಗಳೆರಡು ದಕ್ಷಿಣ ಉತ್ತರ ದ್ವಾರ ಗುದ ಉಪಸ್ಥಗಳೆರಡು ಪಶ್ಚಿಮ ಕದಗಳೆನಿಪೋ ಷಟ್ಸರೋಜವೇ ಸದನ ಹೃದಯ ಮಂಟಪಗಳು ತ್ರಿಗುಣಗಳೇ ಕಲಶ. ಈ ದೇಹವನ್ನ ಒಂದು ಪಟ್ಟ ಕೂರಿಸ್ತಾ ಇದೆ ವೈಕುಂಠ. ಇದು ಬೇರೆ ಅಲ್ಲ, ಈ ದೇಹ ಅಂತಕ್ಕಂಥದ್ದು ಎಷ್ಟು ಯೋಗ್ಯ. ಸದನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯ. ಸಾಧನ ಶರೀರ ಇದು ಏನಾಗ್ಬೇಕು, ಈ ಶರೀರದೊಳಗೆ ಸಾಧನೆ ಆಗ್ಬೇಕು. ಈ ಶರೀರ ಹೋಯಿತು ಅಂತಂದ್ರೆ ಮನುಷ್ಯ ಶರೀರ ಸಾಧನೆ ಎಂಬುದು ದೂರ್ತೋಪಾಸ್ತ. ಅದಕ್ಕೋಸ್ಕರವಾಗಿ ಸಾಧನೆ ಶರೀರ ನೀವು ಕೊಟ್ಟಿದ್ದು ಸಾಧಾರಣವನ್ನು ಸ್ವಲ್ಪ. ಇದು ವೈಕುಂಠ ಲೋಕ, ಮಧು ವಿರೋಧಿಯ ಪಟ್ಟಣಕ್ಕೆ ಈ ದೇಹ ಅಂತಕ್ಕಂಥದ್ದು ಪರಮಾತ್ಮ ವಾಸವಾಗಿರ್ತಕ್ಕಂತಹ ವೈಕುಂಠ ಲೋಕ ಅಂತ ಹೇಳಿ. ವೈಕುಂಠ ಲೋಕ ಇದು ಈ ಪಟ್ಟಣ ಅಂತಕ್ಕಂಥದ್ದು. ಪೂರ್ವದ ಕವಾಟಿಗಳ ಅಕ್ಷಿ ನಾಶಿಕ ಈ ಇದಕ್ಕೆ ಪೂರ್ವ ದಿಕ್ಕಿನ ಬಾಗಿಲು ಯಾವು? ಕಣ್ಣುಗಳು ಮತ್ತು ಮೂಗು ಇವೆರಡು ಪೂರ್ವ ದಿಕ್ಕಿನ ಬಾಗಿಲು. ವದನ ಶ್ರೋತೃಗಳೆರಡು ದಕ್ಷಿಣ ಉತ್ತರ ದ್ವಾರ, ಬಾಯಿ ಮತ್ತು ಕಿವಿಗಳು ಇವೆರಡು ಕೂಡ ದಕ್ಷಿಣ ಮತ್ತು ಉತ್ತರ ದ್ವಾರ. ಗುದ ಉಪಸ್ಥೆಗಳೆರಡು ಮತ್ತು ಗುದ ಉಪಸ್ಥ ಇವೆರಡು ಕೊಡಲು ಪಶ್ಚಿಮ ಕಥೆಗಳಿಂಪು. ಸರೋಜನೆ ಈ ನಮ್ಮ ದೇಹದಲ್ಲಿ ಈ ಸುಷುಮ್ನಾರಾಜಿನ ಆಶ್ರಯ ಮಾಡಿಕೊಂಡು ಆರು ಕಮಲಗಳಿದ್ದಾವೆ, ಅವೇ ಪರಮಾತ್ಮನ ಸದನ ಹೃದಯವೇ ಮಂಟಪಗಳು. ಅದೇನೇ ಸದನ ಪರಮಾತ್ಮನಿ ಹೃದಯವೇ ಮಂಟಪಗಳು, ನಮ್ಮ ಹೃದಯದಲ್ಲಿ ಅದೇ ಪರಮಾತ್ಮನಿ ಮಂಟಪ. ತ್ರಿಗುಣಗಳೇ ಕಲಸಿಗಳು ಇಲ್ಲೇ ಇದ್ದಾವೆ. ಸತ್ವಗುಣ, ರಜೋಗುಣ, ತಮೋ ಗುಣ ಈ ಮೂರು ಗುಣಗಳೇ ಆ ಪರಮಾತ್ಮನ ಇದಕ್ಕೆ ಕಲಿಸ ಅಂತಕ್ಕಂಥದ್ದು ಒಂದಾಗ ಈ ರೀತಿ ಚಿಂತನೆ ಮಾಡುವಾಗ ಆಗ ಏನಾಗ್ತದೆ ಅಂದ್ರೆ ಪರಮಾತ್ಮನ ಚಿಂತನೆ ಮಾಡ್ತಾ 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 ದೇಹ ಪವಿತ್ರವಾಗಬೇಕಷ್ಟೇ ಹೊರತು ಈಗ ಯಾವುದೇ ಪ್ರತಿಮೆ ಪ್ರತಿಮಾ ಕೆಲ ದಿವಸ ಪೂಜಾ ನಿಂತ್ಬಿಟ್ರೆ ಸನ್ನಿಧಾನ ಹೋಗಿರ್ತದೆ, ಪೂಜಾ ನಿಂತ್ಬಿಡ್ತು ಸನ್ನಿಧಾನ ಹೋಗಿರ್ತದೆ. ಒಂದು ದೊಡ್ಡ ಜ್ಞಾನಿಗಳು ಮಾಡಿರ್ತಕ್ಕಂಥದ್ದೇನು ಸನ್ನಿಧಾನ ಹೋಗಲ್ಲ, ಸಾಲಿಗ್ರಾಮದಲ್ಲಿ ಸನ್ನಿಧಾನ ಹೋಗಲ್ಲ, ಅದು ಸಾಮಾನ್ಯದಿಂದ ಪ್ರತಿಷ್ಠಿತವಾದ ಪ್ರತಿಮಾಗಳಲ್ಲಿ ಕೆಲವು ದಿವಸ ಪೂಜಾ ಅಂತೆ. ಯಾಕೆ ಪೂಜಾ ಮಾಡ್ತಾ ಇದ್ರೆ ದಿನ ಆವಾಹನ ಅದು ಇರ್ತವೆ, ಅಲ್ಲಿ ಸನ್ನಿಧಾನ ಇರ್ತದೆ. ಪೂಜಾ ನಿಂತೋದ್ರೆ ಸನ್ನಿಧಾನ ಹೋಗ್ಬಿಡ್ತೇವೆ. ಹಾಗೆ ನಾವು ಈ ದೇಹದಲ್ಲಿ ಪರಮಾತ್ಮ ಇದ್ದಾನಂತಷ್ಟೇ ಚಿಂತನೆ ಮಾಡಿದ್ರೆ ಸಾಕಷ್ಟೇ, ನಾವಿನ್ನೇನು ಬೇರೆ ಮಾಡಬೇಕಾದಿಲ್ಲ. ಆತ ಜಾಗೃತರಾಗಿದ್ದಾನೆ, ಜಾಗೃತರಾಗಿದ್ದಾನೆ ಪರಮಾತ್ಮ. ಪ್ರತಿಮೆಗಿಂತಲೂ ಈ ಚಲ ಪ್ರತಿಮೆಯಲ್ಲಿ ಭಗವತ್ ಪೂಜಾ ಶ್ರೇಷ್ಠ ಆಗಿದ್ದಾನೆ. ಜಡ ಪ್ರತಿಮಾದಲ್ಲಿ ಭಗವತ್ ಪೂಜೆ ಮಾಡುವುದಕ್ಕಿಂತಲೂ ಛಲ ಪ್ರತಿಮೆಗಳಲ್ಲಿ ಭಗವತ್ ಪೂಜಾ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅಂತ ಭಾಗವತ ಕಡೆಯೇ ಕಡಿ ಬರ್ತಾರೆ. ಅಂದಾಗ ಈ ರೀತಿ ಭಗವಂತ ನಮ್ಮ ದೇಹದಲ್ಲಿ ಇದ್ದಾನೆ 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 ಅಂತ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ. ಆಗ ಭಗವಂತ ಒಳಗೆ ಸನ್ನಿಹಿತನಾಗ್ತಾ ಹೋಗ್ತೇನೆ. ಯಾವ ದೇವರಿತ್ತು ಅಂತಂದ್ರೆ ದೇವತೆಗೂ ಬಂದೇ ಬರ್ತಾನೆ, ದೈತರು ದೂರ ಸರಿಬರ್ತಾರೆ. ಹೀಗೆ ನಮ್ಮ ದೇಹದಲ್ಲೇ ಮೊದಲು ದೇವರನ್ನು ಚಿಂತೆ, ಅದೇ ಅಧ್ಯಾತ್ಮ ಯೋವಿತ್ತಂತ ಅಧ್ಯಾತ್ಮ ಅದೇ ಆತ್ಮ. ಈ ರೀತಿರ್ತಕ್ಕಂಥದ್ದು ಇನ್ನ ಧಾತುಗಳು ಸಪ್ತಾವರಣ. ಇನ್ನ ವೈಕುಂಠ ಲೋಕದಲ್ಲಿ ಏಳು ಈ ಆವರಣಗಳನ್ನು ತಿಳ್ಕೊಂಡು ಹೇಳ್ತಾರೆ. ಏಳು ಕೋಟಿ ಅಂತಾರಲ್ಲ ಹಾಗೆ ಅವ್ಯಾವು ಸಪ್ತ ಧಾತುಗಳಿವೆ. ತುಸ್ ಚರ್ಮ ಮಾಂಸ ರುಧಿರ ಮಜ್ಜ ಮೇಧಸ್ಸು ಅಸ್ತು ಇವೆಲ್ಲ ಸಪ್ತ ಧಾತುಗಳೇನೆ ಪರಮಾತ್ಮನ ಈ ವೈಕುಂಠಕ್ಕೆ ಇದು ಪ್ರಾಕಾರಗಳು. ಇನ್ನ ಉಪರೀತಿಗಳು ನಾಡಿಗಳು, ಉಪರೀತಿಗಳು ನಾಡಿಗಳು ಮದಗಳು ಯೂಥಪಗಳು. ಇನ್ನ ಉಪರೀತಿಗಳು ನಾಡಿ ಇದು ಒಳಗಿರ್ತಕ್ಕಂತ ಒಂದು ದಾರಿಗಳು ಬೇಕಲ್ಲ, ರೋಡ್ಗಳು ಯಾವುದು ನಮ್ಮ ನಾಡಿ ವೃತ್ತಿ. 72,000 ನಾಡಿಗಳೇನಿದ್ದಾವೆ. ರಾಜಪಂಥಾನ ಯಾವುದು? ಸುಷುಮ್ನ ನಾಡಿಯ ರಾಜಪಂಥಾನ ಅಂತ ಹೇಳ್ತಾ ಹೈ ರೋಡ್ ಸುಷುಮ್ನ ನಾಡಿ ಅಂತಕ್ಕಂಥದ್ದು. ಇನ್ನು ಉಲ್ಕಿ ನಾಡಿಗಳೆಲ್ಲ ಅದಕ್ಕಿರ್ತಕ್ಕಂತ ಕವಲು ದಾರಿಗಳು. ಮದಗಳು ಯೂಥಪಗಳು ಇನ್ನು ಆನೆಗಳು ಬೇಕಲ್ಲ, ರಾಜನ ಊರು ತಮ್ಮೇಲೆ ಆನೆಗಳು ಬೇಕಲ್ಲ. ಯಾವುದು ಮದಗಳೇ ಅಷ್ಟ ಮದಗಳಿಂದ ಅನ್ನ ಮದ ಅರ್ಥ ಮದ ಇವೇ ಆನೆಗಳು ತಿಳ್ಕೊಂಡಿರಿ. ಸುಷುಮ್ನ ನಾಡಿಯೇ ರಾಜಪಂಥಾನ, ಸುಷುಮ್ನ ನಾಡಿಯೇ ಒಂದು ಹೈ ರೋಡ್ ಅದು ರಾಜ ಓಡಾಡ್ತಕ್ಕಂತಹ ಜಾಗ. ಯಾಕೆ ಅಲ್ಲೊಂದು ಸುಷುಮ್ನ ನಾಡಿಯಲ್ಲೊಂದು ಕಲಿ ಪ್ರವೇಶ ಇಲ್ಲ ಅಂದ್ರೆ ಆಚಾರ ನಮ್ಮ ದೇಹದಲ್ಲಿ ಇಡೀ ದೇಹದಲ್ಲಿ ಕಲಿ ಹೋಗ್ಬಿಡ್ತಾರಂತೆ, ಸುಷುಮ್ನ ನಾಡಿಯಲ್ಲಿ ಮಾತ್ರ ಕಲಿ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಯಾಕೆ ವಾಯುದೇವರು ಗದಾ ಪಾನಿಗಳಾಗಿ ಸಂಚಾರ ಮಾಡ್ತಿರ್ತಾರೆ, ಆ ನಾಡಿ ಒಂದು ಶುದ್ಧವಾಗಿರ್ತಾರೆ ವಾಯುದೇವರು. ಕಾರಣ ಏನು ಅಂತಂದ್ರೆ ಈ ಜೀವ ದೇಹದಿಂದ ಹೋಗುವಾಗ ಅನೇಕ ನವದ್ವಾರಗಳಲ್ಲಿ ಎಲ್ಲ ಹೋಗ್ಬಿಡ್ತಾರೆ. ನವದ್ವಾರಗಳಲ್ಲಿ ಜೀವ ಎಲ್ಲೇ ಹೋದ್ರೂ ಕಲಿ ಮುಟ್ಟಿಬಿಡ್ತಾನೆ, ಮತ್ತೆ ಪುನರ್ಜನ್ಮ ಅಂತಕ್ಕಂಥದ್ದು ಉಂಟು. ನಮಗೆ ಮೇಲಿನ ದ್ವಾರದಿಂದ ಹೋದ್ರೆ ಉತ್ತಮ ಲೋಕ ಅಂತಾರೆ, ಕೆಳಗಿನ ದ್ವಾರಗಳಿಂದ ಜೀವ ಹೋದ್ರೆ ಆ ನರಕಾದಿಗಳು ಅನರ್ಥವಾಗ್ತೀವಿ ಅಂತ ಹೇಳ್ತಾರೆ. ಈ ಒಟ್ಟು ನವದ್ವಾರಗಳಲ್ಲಿ ಎಲ್ಲೇ ಹೋದ್ರು ಕಲಿ ಮುಟ್ಟಿಬಿಡ್ತಾರೆ, ಮತ್ತೆ ನಾವು ಹುಟ್ಟಬೇಕಾಗ್ತದೆ. ಅದೇ ಇವರ ಸಾಧನೆ ಎಲ್ಲ ಮುಗಿದ ಮೇಲೆ ಆಮೇಲೆ ಮತ್ತೆ ಇವರು ಹುಟ್ಟುವ ಕಾಲ ಇಲ್ಲ ಅಂತ ಜ್ಞಾನಿಗಳು, ಮತ್ತೆ ಅವ್ರು ಅವ್ರಿಗೂ ಇದೇ ದ್ವಾರದವರು ಕಲಿ ಮುಟ್ಟಿಬಿಡ್ತಾರಲ್ಲ ಅಂದ್ರೆ ಅವರು ಏನು ಮಾಡ್ತಾರೆ ಅಂದ್ರೆ ಜೀವನನ್ನ ತಮ್ಮ ಯೋಗ ಶಕ್ತಿಯಿಂದ ಆ ಸುಷುಮ್ನ ನಾಡಿ ತಂದು ಸೇರಿಸ್ತಾ ಇರುತ್ತೆ. ಸುಷುಮ್ನ ನಾಡಿ ತಂದು ಸೇರಿಸ್ಬಿಡ್ತಾನೆ. ಸೇರಿಸಿದ ಮೇಲೆ ಆ ಜೀವ ಮೇಲೆ ಬರ್ತಾ ಹೋಗ್ತಾನೆ ಸುಷುಮ್ನ ನಾಡಿಯಲ್ಲಿ. ಇಲ್ಲಿ ತಲೆ ತನಕ ಬರ್ತಾನೆ, ಬಂದಾಗ ಜಾಗ ಇಲ್ಲ, ಜಾಗ ಇಲ್ಲ, ಆಗ ಬ್ರಹ್ಮನಂತ ಸ್ಫೋಟವಾಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಈ ಸ್ವಾಮಿಗಳಿಗೆ ಪ್ರಾಣೋತ್ಯೋಗ ಕಾಲದಲ್ಲಿ ಕಾಯಿ ಹೊಡಿತಾರೆ, ಅರ್ಥವಿಲ್ಲದೆ ಇರ್ತಕ್ಕಂಥದ್ದು. ಯಾಕೆ ಅಂದ್ರೆ ಯಾಕೆ ಹೊಡಿತಾರೆ ಅಂದ್ರೆ ಜೀವ ಅಲ್ಲಿಂದ ಹೋಗಲಿ ಅಂತ ಅಷ್ಟೇ. ಹಾಗಲ್ಲ, ಜೀವನ ಅವರು ತಂದಿರ್ಬೇಕಲ್ಲಿ. ಜೀವನ ತಮ್ಮ ತಪಶಕ್ತಿಯಿಂದ ಯೋಗ ಶಕ್ತಿಯಿಂದ ಪ್ರಕಾಶತಾ ವ್ಯಾಪ್ತನಾದ ಜೀವನನ್ನ ತಮ್ಮ ಯೋಗ ಶಕ್ತಿಯಿಂದ ಸುಷುಮ್ನ ನಾಡಿ ತಂದು ಬಿಟ್ಟಿದ್ರೆ ಕಾಯಿ ಹೊಡೆಯೋದೇ ಬೇಕಿಲ್ಲ, ತನ್ನಟ್ಟಿದ್ದಾನೆ ಬ್ರಹ್ಮರಿಂದ ಸ್ಫೋಟವಾಗುತ್ತೆ, ಹೋಗ್ಬಿಟ್ಟು ಮೇಲ್ಕೋಗ್ತಾನೆ ಜೀವ. ಆಗ ಅವನು ಮತ್ತೆ ಹುಟ್ಟಲ್ಲ, ಜೀವನ್ ಮುಕ್ತನಾಗಿ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕದಲ್ಲಿ ಇದ್ದು ಬಿಡ್ತಾನೆ. ಆಗ ಭಕ್ತನನ್ನು ಇಲ್ಲಿ ತಾಯಿಗಳು ಪ್ರವೇಶ ಮಾಡುವುದಿಲ್ಲ. ಅದಕ್ಕೋಸ್ಕರವಾಗಿ ಸುಷುಮ್ನಾನಾಗಿ ರಾಜಪಂಥದ ವಾಯುದೇವರು ಗದಾಪಾರಿಗಳ ಸಂಚಾರ ಮಾಡ್ತಿರ್ತಾರೆ. ಪರಮಾತ್ಮ ಹೋಗ ಈಗ ಒಳ್ಳೆ ಸೆಕ್ಯೂರಿಟಿ ಇರ್ತಕ್ಕಂಥ ಅದು. ಆದ್ದರಿಂದ ಅದರ ಈ ತನೂರವರೇ ಮನೆಗಳು, ಇಲ್ಲಿರ್ತಕ್ಕಂತಹ ಕೂದಲೆ ಅವೇನೇ ಹೊನೆಗಳು. ಮಾತಿರಿಸಲು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಭರಿತ ತಳವಾರಲು. ಇಲ್ಲಿವರೆಗೆ ವಾಯುದೇವರು ಐದು ರೂಪದಿಂದ ಇದ್ದಾರೆ. ಐದು ರೂಪದಿಂದ ಯಾರು? ಪಾತಕಗಳೆಂಬರಿಗಳನ್ನು ಸಂಭರಿತ ತಳವಾರ. ಪ್ರಾಣ ಅಪಾನ ದಾನ ಉದಾನ ಸಪ್ರ ಇದು ಸಮಾನ. ಅಥವಾ ನಾಗ ಕೂರ್ಮ ತ್ರಿಕಲ ದೇವದತ್ತ ಧನಂಜಯ ಅಂತಕ್ಕಂತಹ ಐದು ಅವಿದ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂತಹ ರೂಪರು. ನಾಗ ಕೂರ್ಮ ಕೃಗಳು ಅಂತಕ್ಕಂಥ ಅವು ವಾಯುದೇವರ ರೂಪಗಳೇನೆ. ಅಂದ್ರೆ ವಾಯುದೇವರೇ ಅಲ್ಲ, ವಾಯುದೇವರ ರೂಪಗಳವೆಲ್ಲ ಇವೆಲ್ಲ ದಾಸಪ್ರಾಣ. ಇನ್ನು ಇನ್ನು ಶಶಾಂಕಾದಿಗಳೇ ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕರು ಎನಿಸಿಚಿಪ್ಪರು. ಇನ್ನು ದ್ವಾರಪಾಲಕರು ಯಾರು? ಇಲ್ಲಿ ಸೂರ್ಯ ಚಂದ್ರ ಇಬ್ಬರೇ ದ್ವಾರಪಾಲಕರು. ಈ ಪರಮಾತ್ಮ ವಾಸವಾಗಿರ್ತಕ್ಕಂಥ ದೇಹದ ಅಂತಕ್ಕಂಥ ಇದಕ್ಕೆ ಸೂರ್ಯಚಂದ್ರ ಇಬ್ಬರೇನೆ ದ್ವಾರಪಾಲಕರು. ಮನದ ಉತ್ತಿಗಳೇ ಪದಾತಿಗಳು. ಪದಾತಿಗಳು ರಾಜ ಅಂದರೆ ಸೈನ್ಯ ಬೇಕಲ್ಲ, ಪದಾತಿಗಳು ಸೈನ್ಯ. ಅಶ್ವ ಸೈನ್ಯ ಬೇರೆ, ಗಜ ಸೈನ್ಯ ಬೇರೆ, ಕಾಲಿಂದ ಓಡಾಡ್ಕೊಂಡು ಹೋಗ್ತಕ್ಕಂತಹ ಪದಾತಿಗಳು ಬೇರೆ. ಯಾವು? ನಮ್ಮ ಮನದ ವೃತ್ತಿಗಳಂತೆ ಮನಸ್ಸು ಎಲ್ಲಿ ಗದಿ ಹೋಗ್ತಿಲ್ಲ, ಲಕ್ಷಗಟ್ಟಲೆ ಗದಿ ಹೋಗ್ತದೆ. ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ಮಲಗುವುದರೊಳಗಾಗಿ ನಮ್ಮ ಮನಸ್ಸು ಎಷ್ಟು ಕಡೆಗೆ ಹೋಗಿದೆ ಅಂತ ಲೆಕ್ಕ ಇಡ್ಲಿಕ್ಕೆ ಯಾರಿಗೆಲ್ಲ ಸಾಧ್ಯ? ಅವೇನೇ ಪದಾತಿಗಳು. ಅನುಭವ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು ಅಂತ. ಇನ್ನು ಏನು ನಾವು ಅನುಭವಿಸ್ತೀವಿ ಅದೇ ಈ ಪಟ್ಟಣಕ್ಕೆ ಬರ್ತಕ್ಕಂಥ ವಸ್ತುಗಳು. ಈಗ ಪಟ್ಟಣಕ್ಕೆ ವ್ಯಾಪಾರಕ್ಕೆ ಬೇರೆ ಊರಿಂದ ತರ್ತಾರೆ ಸಾಮಾನುಗಳು ತಗೊಂಬರ್ತಾರೆ, ತಮ್ಮ ವ್ಯಾಪಾರ ಮಾಡಿಕೊಂಡು ತಾವು ಇಲ್ಲಿಂದ ಬೇಕಾದ ತಗೊಂಡು ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ಯಾವುದು ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ನಾವೇನು ಅನುಭವಿಸ್ತೀವಿ ಶಬ್ದ ಸ್ಪರ್ಶ ರೂಪ ಅದೇನೇ ಬರ್ತಕ್ಕಂಥ ವಸ್ತುಗಳು. ಜೀವನವೇ ಜೀವನೇ ಸುವರ್ತಕ. ಅದನ್ನು ಕೊಂಡ್ಕೊಂಬಾರು ಯಾರು? ಸಾಮಾನ್ಯ ಒಂದು ಕೊಂಡ್ಕೊಂಡು ಹೋಗ್ಬೇಕಲ್ಲ. ವರ್ಗಿರು ಜೀವನೇ ವರ್ತಕ ಅಂತ ಹೇಳ್ತು. ವರ್ತಕ ಕಪ್ಪಗಳ ಕೈಕೊಂಬ ಹರಿತಾನೆ. ಈ ಜೀವ ಅನುಭವಿಸ್ತ ಸ್ವಾಮಿ ಇದು ಪ್ರೀತವಾಗುವುದು ಅದೇ ಪರಮಾತ್ಮನಿಗೆ ಕೊಡ್ತಕ್ಕಂಥ ಕಪ್ಪ. ಪರಮಾತ್ಮನ ಕಪ್ಪ ನಾವು ಕಂದಾಯ ಕೊಡಬೇಕು. ಆ ಕಂದಾಯ ಯಾವ್ದು ಕೊಡಬೇಕು? ನಾವು ಅನುಭವಿಸುವುದೇ ಪರಮಾತ್ಮನಿಗೆ ಕಂದಾಯ. ಎಷ್ಟು ಸುಲಭ. ನಾವು ಅನುಭವಿಸುವುದು ಎಲ್ಲವೂ ಭಗವಂತನ ಪೂಜಾ. ಸ್ವಾಮಿ ಪ್ರೀತನಾಗು, ನಮಗೆ ಇದೊಂದು ನಂಬಿಕೆ. ಹಾಗಾದ್ರೆ ಇಷ್ಟೆಲ್ಲ ಯಾಕೆ ಹೇಳಿದ್ರೆ? ಹಾಗಾದ್ರೆ ಇಷ್ಟು ಸುಲಭವಾಗಿದ್ದರೂ ಕೂಡ ಇಷ್ಟು ಕಠಿಣವಾಗಿ ಹೇಳ್ತಾ ಇದ್ದಾರಲ್ಲ, ಸಂಪ್ರದಾಯಗಳು ಬಂದು ಹೋಗಿದ್ದಾವಲ್ಲ ಅಂತಕ್ಕಂಥದ್ದು ಅಂತಂದ್ರೆ ಅದೇನಾಗಲಿ ಅಂದ್ರೆ ಈ ರೀತಿ ಮಾಡ್ತಾ ಮಾಡ್ತಾ ಬರ್ಲಿತ್ತ ಅವ್ರಿಗರ್ಥ. ನಾವೇನಾಗೋಗ್ಬಿಡ್ತು ಬರೀ ಸ್ಕೆಲಿಟನ್ ಉಳ್ಕೊಂಡ್ಬಿಡ್ತು ಅಷ್ಟೇ. ಅದೇ ಒಂದು ಉದಾಹರಣೆ ಕೊಡ್ಬೇಕಷ್ಟೇ. ಮನೆಯೊಳಗೆ ಬೆಕ್ ಸಾಕಿದ್ರು ನಮ್ದು ಏನು ಬರೀ ಸ್ಕೆಲಿಟನ್ ಉಳ್ಕೊಂಡ್ಬಿಟ್ಟದ ಅಷ್ಟೇ ಹೊತ್ತು ಅಲ್ಲಿ ಅರ್ಥ ಇಲ್ಲ. ಹಾಗೆ ನಮ್ಮ ಹಿಂದಿನವರು ಮಾಡ್ತಿದ್ರು ನಾವು ಮಾಡಬೇಕು. ಯಾಕೆ ನಾವು ಮಾಡುವುದು ಯಾವುದು ಸರಿಯಾದ ಕೊನೆ ಒಂದು ಸಂಧ್ಯಾ ವಂದನೆಯನ್ನು ನಾವು ಸರಿಯಾಗಿ ಮಾಡ್ತೇವೆ. ಸಂಧ್ಯಾ ವಂದನೆ ಅದು ಹೇಳ್ತೇನೆ. ನಜರೇ ಮಾಧ್ಯಮ ಸಂಧ್ಯಾ ನಮಂತರೋಚ್ಚಾರಣಾದಿರಿ ಸಂಧಿಯೇತೆ ಪರಬ್ರಹ್ಮ ಸಾ ಸಂಧ್ಯೆ ತಡೆಯಿದೆ ಆಚಾರ ವಾಕ್ಯ ಸಂಧ್ಯಾ ಭಾಷೆ ಮಾತು. ಆದ್ರಿಂದ ನಾವೇನು ಬರೀ ಸುಮ್ಮನೆ ಗಿಡಿ ಪಾತ್ರ ಒಪ್ಪಿಸ್ತಾ ನಿಜವಾದ ಸಂಧ್ಯಾ ವಂದನೆ ಅಂದರೆ ಏನು ಅದನ್ನು ತಿಳ್ಕೊಂಡಾಗ ಆಗ ಜೀವನವೇ ಸಂಧ್ಯಾ ವಂದ್ಯ ಅಂತೆ. ಅದ್ರ ವಿಜಯಧ್ವಜಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಈ ಮಾತನ್ನು. ಹಾಗಾದ್ರೆ ಏನು ಹಾಗಾದ್ರೆ ಒಬ್ಬರ ಮನೆಯೊಳಗೆ ಏನಾಯ್ತು ಅಂತಂದ್ರೆ ಈ ಬೆಕ್ಕು ಸಾಕಿತ್ತು. ಬೆಕ್ಕು ಸಾಕ್ಬಿಟ್ಟು ಅದು ಬಲೋಚ್ಚ ಮಾಡ್ತಾರೆ. ಊಟ ಕೂತ್ಕೊಂಡ್ಬಿಟ್ಟೆ ಬಂದು ತೊಡಿಮೇಲೆ ಮುಖ ಮರಿಕೊತ್ತವೆ. ನಮ್ಮ ಏರಿಯೋಳು ನಮ್ಮ ಜೊತೆ ತಿನ್ಲಿಕ್ಕೆ ಬರ್ತವೆ. ಹೀಗೆಲ್ಲ ಅವ್ರ ತಂದೆ ಶ್ರಾದ ದಿವಸ ಆಗ ಈ ದಿನ ಬಂದು ಅಭ್ಯಾಸ ಅಲ್ಲಿ ಪಿಂಡ ಕಟ್ಲಿಕ್ಕೆ ಹೋದ್ರೆ ಅದನ್ನೇ ತಿನ್ಲಿಕ್ಕೆ ಬರ್ತಿತ್ತು ಬೆಕ್ಕು. ಇದೇನಿದು ಅಂತಂದ ಅದನ್ನ ಬೆಕ್ಕಿನ ಒಂದು ಮೂಲೆಯೊಳಗೆ ಇಟ್ಟುಬಿಟ್ಟು ಅದರ ಮೇಲೆ ಒಂದು ಪುಟ್ಟಿ ಬಾರ್ಲು ಹಾಕಿ ಶ್ರಾದ್ದ ಎಲ್ಲ ಮಾಡ್ತಿದ್ವಿ. ಶ್ರಾದ್ದ ಎಲ್ಲ ಆದ ಮೇಲೆ ಬ್ರಾಹ್ಮಣರು ಊಟ ಆದ್ಮೇಲೆ ಆ ಬೆಕ್ಕನ್ನು ಹೊರಗಿಬಿಟ್ಟಿದ್ವಿ. ಇದನ್ನ ಮಗ ನೋಡ್ಕೊಂಡಿದ್ದ. ಮಗ ನೋಡ್ಕೊಂಡಿದ್ದ ತಂದಿ ಹೋದ. ಹೋದ್ಮೇಲೆ ಏನಾಗೋಗ್ಬಿಡ್ತು ಆಗ ಶ್ರಾದ್ದ ಬಂತು. ತಂದಿ ಶ್ರಾದ್ದ ಬಂತು. ಆಗ ಬೆಕ್ಕುಗಳಿದ್ದಿಲ್ಲ ಮನೆಗೆ, ಬೆಕ್ಕುಗಳಿದ್ದಿಲ್ಲ. ಆಗೇನಾಯ್ತು ಆಚಾರ ಬಂದಾನೆ ಎಲ್ಲ ಮಾಡಿ ಬಾ ಶ್ರಾದ್ದಕ್ಕೆ ಸ್ವಲ್ಪ ಆಡ್ರಿ ಆಚಾರ್ಯ ಸ್ವಲ್ಪ ಆಡ್ರಿ. ಯಾಕೆಂದ್ರೆ ಬೆಕ್ಕಿಡ್ಕೊಂಡ್ ಬರ್ಲಿಕ್ಕೆ ಹೋಗ್ಯಾರೆ. ಯಾಕೆ ಬೆಕ್ಕು? ಯಾಕೆ ನಮ್ಮ ಸಂಪ್ರದಾಯ. ಯಾಕೆ ಬೆಕ್ಕಿನ ಮೂಲೆಗಳು ಕೂಡಿಸಿ ಅದರ ಮೇಲೆ ಪುಟ್ಟಿ ಬಾರ್ಲು ಹಾಕಿ ಶ್ರಾದ್ದ ಮಾಡೋ ಸಂಪ್ರದಾಯ ನಮ್ಮದು. ಏನಾದರೂ ಅರ್ಥವಾದೇನಿದೆ? ಯಾಕೆ ನಾವು ಮಾಡುವ ಕರ್ಮಗಳೆಲ್ಲೂ ಅರ್ಥವಿಲ್ಲದ ಕರ್ಮಗಳಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅದಕ್ಕಿಂತ ವಿಜಯದಾಸು ವಿಹಿತಾ ವಿಹಿತ ತಿಳಿದು ಸತ್ಕರ್ಮ ಕಿಂಚಿತ ಮಾಡಿ ಅದ ರಾಶಿ ದಹಿಸುವುದು ಅಹಿಸಾಯಿ ಬರೆಯುವ ವಿಜಯದಾಸು. ವೇದ ಯಾವುದು ಅವೇದವಾದು ಮಾಡುವ ಕರ್ಮಗಳಲ್ಲಿ ಭಗವದ್ ವಿಷಯವಾದ ಜ್ಞಾನ ಸಹಿತವಾಗಿ ಸಣ್ಣ ಕರ್ಮ ಮಾಡುವ ನಿನ್ನ ಪಾಪದ ರಾಶಿ ಸುಟ್ಟು ಹೋಗ್ತೀರಿ. ದೊಡ್ಡ ಹತ್ತಿ ರಾಶಿ ಸುಡಲಿಕ್ಕೆ ಬಾ ಅಷ್ಟೇ ಬೆಂಕಿ ಬೇಕಿಲ್ಲ, ಒಂದೇ ಚಿಡಿ ಸಾಕು ಸುಟ್ಟು. ಹಾಗೆ ನಾವು ಆದರೆ ಜ್ಞಾನಕ್ಕಿಲ್ಲ, ಅದಕ್ಕೋಸ್ಕರವಾಗಿ ಜ್ಞಾನವಿಲ್ಲದ ಕರ್ಮ ಆನೆಗೆ ಮಜ್ಜಲವ ಮಾಡಿಸಿದಂತೆ ಮಹತೋ ಭಯ. ಆದ್ದರಿಂದ ಪರಾತಿಯು ಅನುಭವಿಸಿದ ವಿಷಯಗಳೇ ಪಟ್ಟಣದ ಬಪ್ಪ ಪಸಾರಗಳು. ಇವನು ಸ್ವಸ್ತಕ, ಅವನೇನು ವರ್ತಕ, ಕಪ್ಪಗಳ ಕೈಗೊಂಬ ಹರಿತಾನು. ಅನುಭವಿಸ್ತಾ ಇರುವಾಗ ಅದೆಲ್ಲ ತಾನು ಕಪ್ಪ ಪರಮಾತ್ಮನಿಗೆ ಕೊಟ್ಟುಬಿಡ್ತೀವಿ. ಅನುಭವಿಸೋದು ನಾವು ಸ್ವಾಮಿ ಇದು ನೀನು ಪ್ರೀತನಾನು. ಇದು ಈ ರೀತಿಯಾಗಿ ಸಕಲ ಜೀವರಾಶಿಗಳಿಂದ ಕಪ್ಪವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಎಷ್ಟು ಸುಲಭ, ದೇವರು ಕೊಡ್ಲಿಕ್ಕೆ ನಾವು ದುಡ್ಡು ಖರ್ಚು ಮಾಡಬೇಕಾದಿಲ್ಲ, ಟ್ಯಾಕ್ಸ್ ಕಟ್ಟಬೇಕಾದಿಲ್ಲ. ನಾವು ಅನುಭವಿಸುವ ವಿಷಯಗಳಲ್ಲೇನೆ ಪರಮಾತ್ಮನ ಪ್ರೀತಿ ಬಳಸ್ಬೇಕಂತಹ ಮಾರ್ಗ ನಮಗೆ ತಿಳಿಸಿದ್ರು ಕೂಡ ಇನ್ನೂ ಪರಮಾತ್ಮ ಕಠಿಣ ಕಠಿಣ ಸುಲಭನೋ ಅಂದ್ರೆ ಎನ್ನುವನೋ ಸುಲಭ ಅಲ್ಲ. ಅದು ಯಾರಿಗೋ ನಮ್ಮಂತ ಜನಕ್ಕೆ ಮಾತ್ರ ಅಷ್ಟೇ ಹೊತ್ತು ಎಲ್ಲರಿಗೂ ದೇವರು ಸಿಗ್ತಕ್ಕಂಥವನಲ್ಲ ಅಂತ ಒಂದು ದೊಡ್ಡ ಒಂದು ಗುಮ್ಮನ ಮಾಡಿಬಿಟ್ಟಿದ್ದೀವಿ ದೇವರನ್ನ. ಗುರು ಪರಾಕ್ರಮನ ಅರಮನೆಗೆ ದಶಕರಣಗಳು ಕನ್ನಡಿಯ ಸಾಲುಗಳು ಅರವಿದೂರಿನ ಸದ್ದಿಹಾನಕ್ಕೆ ಚಿತ್ತ ಮಂಟಪವು ಮರಳಿ ಬಿಡುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ ದಾಮೋದರಿಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಸೇನಗಳುಂಟು. ಗುರು ಪರಾಕ್ರಮನ ಅರಮನೆಗೆ ಅತ್ಯಂತ ಪರಾಕ್ರಮಿಯಾದ ಪರಮಾತ್ಮ ವಾಸವಾಗ್ತಕ್ಕಂತಹ ಅರಮನೆಗೆ ದಶಕರಣಗಳು ಕನ್ನಡಿಯ ಸಾಲುಗಳು. ಪರಮಾತ್ಮ ಕನ್ನಡಿ ಹಾಕಬೇಕು, ನಮ್ಮನ್ನು ನಾವು ನೋಡ್ಕೊಂಬೋದಿಕ್ಕೆ ಕನ್ನಡಿ ಕನ್ನಡಿ ಅಂತಕ್ಕಂಥದ್ದೇ ಎಲ್ಲ ಮನೆ ಒಳಗೆ ನಿರುಗರಣಿನ ಹಾಕಿಬಿಟ್ಟಿರ್ತಾರೆ. ದೊಡ್ಡ ಮನೆಗಳಾಗಿ ಎಲ್ಲಿ ಹೋದ್ರೂ ನಮ್ಮ ನಾವು ನೋಡ್ತಿರ್ಬೋದು. ಹಾಗೆ ಹತ್ತು ಕಣ್ಣ ಇಂದ್ರಿಯಗಳೇನೆ ಕನ್ನಡಿ ಮುಖ್ಯವಿ. ಯಾಕೆ ಆ ಇಂದ್ರಿಯಗಳ ಮೂಲಕವಾಗಿ ದೇವರನ್ನ ನಾವು ನೋಡಬೇಕು, ಬೇರೆ ಮೂಲಕವಾಗಿ ಇಲ್ಲೇ ಇಲ್ಲ. ಪ್ರತಿಯೊಂದು ಇಂದ್ರಿಯದಲ್ಲೂ ಭಗವಂತ ಇದ್ದಾನೆ ಅಂತ ಸಮರ್ಪಣೆ ಮಾಡಿದಾಗ ಅಲ್ಲೇ ದರ್ಶನ ಕೊಡ್ತಾರೆ ದೇವರು. ಅದಕ್ಕೋಸ್ ಇಂದ್ರಿಯಗಳು ಅಂತಕ್ಕಂಥದ್ದು ಭಗವಂತನನ್ನು ನೋಡುವುದಕ್ಕೆ, ಅಂದ್ರೆ ನಮ್ಮ ಬಿಂಬನನ್ನು ನೋಡುವುದಕ್ಕೆ ನಾವು ಅದೊಂದು ಕನ್ನಡಿಯ ಸಾಲ ಉಂಟು.